வியாகரிஷே யதாபூதம் விஷ்ணுதத்வவிநிர்ணய ஓம் ஜகஜன்மாதி கர்த்தாரம் சமஸ்தகுணசாகரம் அவத்யகந்த விதுரம் ஹரிம் வந்தே நிரந்தரம் சதாகமைக விக்னேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷ சத்குணம் வர்ஜித சர்வதோஷையோ குணசர்வஸ்வமூர்த்திமான் ஸ்வதந்திரோ யத்வசா சர்வே சவிஷ்ணு பரமோபதா இது பரமோபரிஷதி. ஆக நாரதரு பிரம்மதேவரன்னு கேட்டுக்கொண்டு நிர்தோஷராதரே விஷ்ணு யாக்கே பருஷாதி ரூபத்தில் அவதாரவன்னு மாடத சிந்தை சிரம ரண ஜான அஜான துக்க மதராதவர்களன்னு ஹொந்திதவனு தேக் காடத்தானே, இது பாரி தொட்ட சம்சய, இது உத்தர கொடுபேக்கு அந்த கேட்டாக பிரம்மதேவரு உத்தர கொட்டு, ஸ்திரீ பும்மராபி யோகாத்மா தேஹோ விஷ்ணுர்ன ஜாயதே கிந்து நிர்தோஷ சைதன்ய சுகாம் நித்யாம் ஸ்வகாம் தனும் பிரகாசயதி சைவேயம் ஜனிர் விஷ்ணுர் ரசாபரா. விஷ்ணுவிகே பிராகிருத தேக அம்பதில்வே இல்ல, ஆத தன் அநாதி நித்தியவாத ரூபகளன்ன பிரகாசயதி ஜகத்தி தோரிஸ்கொடுத்தான். இதன்னே சுசிஷ்டி ஹுட்டு அந்தர ஹொர்த்து நம்மந்த ஹுட்டு தேவரிகில்ல. ததாபி அசுர மோகாயா பரேஷாஞ்ச கொச்சித் கொச்சித் துக்க அஜான சிரமாதீன் சஹா தர்சயே சுத்த சத்குணா. ஆதரூ கூட அசுரமோகாய அதுக்கேனே அவஜானந்தி மாமூடாக மானுஷீம் தனுமாசிரித்தம் மூர்க்கரன் தப்பு தெளிக்கொண்டுடுத்தாரே. வஸ்துஸ்தியில் ஹுட்டோதில்ல அந்த அல்லி ஹெடிது பார்த்துக்கு இதெல்லாம் ஒன்றுக்கு ஒன்றெல்லாம் டேலி ஆகத்தா ஹோகுது. பகவத்கீதை மாத்தைகளும் எல்லா மாத்தைகளும் கூட இதனால ஓதி பகவத்கீதை ஓதிதரே அது ஸ்பஷ்டவாக தெளியுது. ததாபி அசுரமோகாய ஆதரூ கூட விஷ்ணு அசுர ஜன மோகனக்கோஸ்கரவாகி சாகு பரேஷாம் கொச்சித் கொச்சித் இதரிகூ கூட அந்த ஒசுரர் அல்லதவரிகூ கூட மோகன மாதக்கோஸ்கர கொச்சித் கொச்சித் அல்லொம்மே இல்லொம்ம துக்க அஜான சிரமாதீன் சக தர்சயேத் சுத்த சத்குணா. அந்த சுத்த சத்குணனாதரு கூட துக்க அஜான சிரம முதலாதவுகளன்னு தோரிஸ்தாரே ஹொர்த்து வஸ்து இல்ல. தோர்ச பத்தி இதையல்ல, சினிமா நாட்டுகள் பந்தே ஜாத்துக்கோஸ்கர தோர்சோதே அது உத்தேச. வஸ்துஸ்தி ஏனிரோதில்ல, தோர்சி தோரிக்கே, தோரிக்கையில் ஆனந்த இதையோ இல்லவோ இதே அதுரு ಗೊತ್ತಾಯ್ತಾ. ಆ ದೃಷ್ಟಿಯಿಂದ ಪರಮಾತ್ಮ ಯೋಗ್ಯರಿಗೆ ಇವ್ರಿಗೆಲ್ಲ ಮಾಡಿ ಭಕ್ತರಿಗೆಲ್ಲ ನಾಟಕ ಅಂತ ಸಂತೋಷ ಕೊಡ್ತಾನೆ. ಭಕ್ತರಿಗೆಲ್ಲ ನಾಟಕ ಅಂತ ಹೇಳಿಬಿಟ್ಟು ಸಿನಿಮಾದಲ್ಲಿ ಹೀರೋ ಸತ್ತೋಗ್ಬಿಡ್ತಾರೆ, ಅವ್ರಿಗೆ ಭಾರಿ ಸನ್ಮಾನ ಮಾಡ್ತಾರೆ, ಅದಕ್ಕೆ ಒಳ್ಳೆ ಆ್ಯಕ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು ಗೊತ್ತಾಯ್ತಾ. ಆ ದೃಷ್ಟಿ ದೇವರು ನಾಟಕವನ್ನು ತೋರಿಸ್ತಾ ಭಕ್ತರಿಗೆ ಆನಂದವನ್ನು ಕೊಡ್ತಾರೆ. ಅದೇ ರೀತಿ ಮಿಶ್ರರಿಗೆಲ್ಲ ಸಂಶಯ ಕ್ರಿಯೇಟ್ ಮಾಡ್ತಾರೆ, ಅವಸರರಿಗೆಲ್ಲ ಮಿಥ್ಯಾ ಜ್ಞಾನ ಕೊಟ್ಟು ಹಾಳು ಮಾಡಿಬಿಡ್ತಾರೆ. ಯಾಕೆ ಅದೆಲ್ಲ ಹೇಳ್ತೀರಲ್ಲ ನೀವು, ಅವರಿಗೆ ಋಣ ಇದೆ, ಅಜ್ಞಾನ ಇದೆ, ಅದು ಯಾಕೆ ಹೇಳಬಾರದು ಅಂದರೆ ಕ್ವಾ ವೃಣಾದಿ ಕ್ವಚ ಅಜ್ಞಾನಂ ಸ್ವತಂತ್ರ ಅಚಿಂತ್ಯ ಸದ್ಗುಣೇ. ಅವನು ಸ್ವತಂತ್ರ ಮತ್ತು ಅಚಿಂತ್ಯವಾದ ಸದ್ಗುಣ ಸಂಪನ್ನ, ಅವನಲ್ಲಿ ವೃಣ ಬರಲಿಕ್ಕೆ ಹೇಗೆ ಸಾಧ್ಯ? ಅಜ್ಞಾನ ಏನಿಂದ ಆಕಾಶಕ್ಕೆ ಗಾಯ ಆಗಿದ್ದಾರ ನೋಡಿದ್ದಾರ? ಆಕಾಶ ರಕ್ತ ಹೊತ್ತು ಆಕಾಶಕ್ಕೆ ಗಾಯ ಆಯಿತು ಅಂತ ಹೇಳ್ತಾರೆ ಯಾರು ಕೂಡ? ಸಾಧ್ಯ ಇಲ್ಲ. ಸೊ ಪರಮಾತ್ಮ ಎಲ್ಲಿದೆ ಅದೆಲ್ಲ ಕೂಡ ಅಚಿಂತ್ಯ ಸದ್ಗುಣ, ಯೋಚನೆ ಮಾಡಲಿಕ್ಕೂ ಆಗದೇ ಇರತಕ್ಕಂಥ ಸದ್ಗುಣಗಳನ್ನು ಪರಮಾತ್ಮ ಹೊಂದಿದ್ದಾನೆ. ದೌರ್ಲಭ್ಯಾಯವ ಮೋಕ್ಷಸ್ಯ ದರ್ಶಯೇತ್ತಾನೆ ಅಜೋಹರಿಹಿ. ಹಾಗೊಂದು ಪ್ರಶ್ನೆ ಬಂದು ಹಸುರಾರಿಗೆ ಯಾತಕ್ಕೆ ತೋರಿಸ್ತಾನೆ ಮಧ್ಯೆ, ಹಸುರರಿಗೆ ಯಾತಕ್ಕೆ ಕನ್ಫ್ಯೂಷನ್ ಮಾಡಬೇಕು ಅಂದರೆ ದೌರ್ಲಭ್ಯಾಯವ ಮೋಕ್ಷಸ್ಯ. ಅವರಿಗೆ ಮೋಕ್ಷ ಸಿಕ್ಕಬಾರದು, ಅಮೃತ ಬಂತು ಹಸುರರಿಗೆ ಕೊಡಲಿಲ್ಲ, ಬೇರೆ ದೇವತೆಗಳಿಗೆ ಮಾತ್ರ ಕೊಟ್ಟ. ಹಸುರರಿಗೆ ಅಮೃತ ಕೊಟ್ಟರೆ ಏನಾಗ್ತಿತ್ತು? ಮೊದಲೇ ದುಷ್ಟರು, ಇನ್ನೇನು ಮಾಡಿ ಇನ್ನೂ ಹೆಚ್ಚು ರೋಗನಾಶೆ ಮಾಡೋದು, ಅಂಥವ್ರು ಮೋಕ್ಷ ಕೊಡಲಿಕ್ಕಾಗ್ತದ? ಅದಕ್ಕೋಸ್ಕರ ದುರ್ಲಭ್ಯಾಯವ ಮೋಕ್ಷಸ್ಯ ದರ್ಶಯೇತ್ತಾನೆ ಅಜೋಹರಿಹಿ. ತಪ್ಪು ತಿಳುವಳಿಕೆಯಿಂದ ಏನಾಗ್ತಾರೆ ಅವರು? ಹಾಳಾಗಿ ಬಿಡ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನಿನ ಚ ತಮೋ ಜ್ಞಾನೇನೈವ ಪರಂಪದಂ. ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನದಿಂದನೇ ಮೋಕ್ಷ. ಅವರಿಗೆ ಜ್ಞಾನ ಬರದಂತೆ ಪರಮಾತ್ಮ ಮಾಡ್ತಾನಾದ್ರಿಂದಾಗಿನೇ ಅದು ಒಂದು ಸುಮ್ಮನೆ ಪರ್ಪಸ್ಲೆಸ್ ಅಲ್ಲ, ಪರ್ಪಸ್ ಇದೆ ಅದಕ್ಕೆ. ಮಿಥ್ಯಾದರ್ಶನ ದೋಷೇಡ ತೇನ ಮುಕ್ತಿಂ ನಯಾಂತಿ ಚ. ತಪ್ಪನ್ನು ನೋಡೋದ್ರಿಂದ ತಪ್ಪಿನಿಂದಾಗ ಅವರೇನಾಗ್ತಾರೆ? ಮೋಕ್ಷಕ್ಕೆ ಹೋಗೋದೇ ಇಲ್ಲ. ತಮೋ ಯಾಂತಿ ಚ ತೇನ ಇವ, ಬರೀ ಮೋಕ್ಷಕ್ಕೆ ಹೋಗೋದಿಲ್ಲಲ್ಲ, ಎಲ್ಲಿಗೆ ಹೋಗ್ತಾರೆ? ತಮಸ್ಸಿಗೆ ಹೋಗ್ತಾರೆ. ಎರಡೆರಡು ಬೇರೆ, ಬೆಳಕು ಹೋದ್ರೆ ಕತ್ಲೆ ಬರಲೇಬೇಕು, ಇನ್ಬಿಟ್ಟು ಇನ್ನೊಂದು ಜಾಗ ಇಲ್ಲ. ತೇನೈವ ತಸ್ಮಾತ್ ದೋಷ ವಿವರ್ಜಿತ, ಅದಕ್ಕೇನೆ ದೇವರನ್ನು ಏನಂತ ಧ್ಯಾನ ಮಾಡಬೇಕು? ದೋಷ ವಿವರ್ಜಿತ ಅಂತಲೇ ಧ್ಯಾನ ಮಾಡಬೇಕು. ಪ್ರಾದುರ್ಭಾವ ಗತಂಚೈವ, ಪ್ರಾದುರ್ಭಾವ ಅವತಾರ ರೂಪಗಳಲ್ಲೂ ಕೂಡ ಬೂದು ರೂಪದಲ್ಲಿ ಹೇಗೋ ಹಾಗೆ ಇರ್ತಾರೆ ಹೊರತು ಯಾವ ವ್ಯತ್ಯಾಸವೂ ಇಲ್ಲ. ಜ ಜಾನೀಯಾದ್ ವಿಷ್ಣು ಮಂಜಸ ಇತಿ ಬ್ರಹ್ಮಾಂಡೇ. ವಿಷ್ಣುವನ್ನು ಹೀಗೆ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ ಅಂತಾರೆ ಹೊರತು ಬರೀ ದೇವರಿದ್ದಾರೆ ತಿಳ್ಕೊಳ್ಳೋದು, ದೇವರು ಅನ್ಯಾಯ ಮಾಡ್ತಾನೆ ಅಂಬೋದು, ದೇವ್ರಿಗೆ ಗೊತ್ತಾಗ್ಲಿಲ್ಲ ಅಂಬೋದು, ದೇವ್ರು ನಮ್ಮ ಮಾತು ದೇವ್ರಿಗೆ ಕೇಳಿಸೋದೇ ಇಲ್ಲ ಅನ್ನೋದು ಎಲ್ಲ ಏನವೆಲ್ಲ ದೇವರಿಗೆ ಅವಮಾನ ಮಾಡ್ತಕ್ಕಂಥ. ದೇವ್ರನ್ನ ಮಾತು ಕೇಳಿಸೋದೆಲ್ಲ ಅಜ್ಞಾನ ಹೇಳ್ದಾಗಾಯ್ತಾನೆ. ದೇವ್ರ ಅನ್ಯಾಯ ಮಾಡಿಬಿಟ್ಟ ಅಂದರೆ ದೇವ್ರ ದೋಷ ಇದೆ ಅಂತಾಯ್ತು. ಜ್ಞಾನ ಹಾಗೆ ಎಂಬ ದೇವ್ರ ಅನ್ಯಾಯ ಮಾಡಿಬಿಟ್ಟ, ದೇವರಿಂದ ನೀವು ಮೋಸ ಆಯಿತು, ಹೀಗೆಲ್ಲ ಹೇಳೋದು ಹೇಳಬಾರ್ದು. ಹಾಗೆಲ್ಲ ದೇವ್ರಿಗೆ ಕಣ್ಣಿಲ್ಲ, ನಮ್ಮ ದುಃಖ ದೇವ್ರಿಗೆ ಕಣ್ಣಿಲ್ಲ, ವಿಶ್ವದ ಚೇಷ್ಟರುತ್ತ ವಿಶ್ವತ ಹೋಗ್ಬೇಕು ಅವ್ರಿಗೆ ಕಣ್ಣಿಲ್ಲ ಅಂತ ಹೇಳ್ಬಿಡೋದು. ಇವೆಲ್ಲ ದೊಡ್ಡ ದೋಷಗಳು. ಇಲ್ಲಿ ಬ್ರಹ್ಮಾಂಡ ಪುರಾಣದ ಮಾತು ಹೀಗೆ ಹೇಳ್ತಾ ಇದೆ. ಆಚಾರ ತಮ್ಮ ಮಾತು ಇಲ್ಲೇ ಇಲ್ಲ, ಬರೀ ಕೊಟೇಶನ್ಸ್. ಗುಣಕ್ರಿಯಾ ಈ ಒಂದು ಸಾಲಿಗೆ ಅದಿಷ್ಟಕ್ಕೂ ಈ ಟೀಕಾ ಹೇಳ್ತಾರೆ. ಎಲ್ಲಿಂದ ಶುರುವಾಯ್ತಿದ್ದು? ಸಮಾಸಾಂತೋ ವಿಧಿರ ಅನಿತ್ಯ ಇತಿ ಸ್ತ್ರೀ ಪುಂಸೇತಿ ನೋಕ್ತಂ ಅಲಂ ಶುಕ್ಲಶೋಡಿತಂ ಅಭಿಯೋಗ ಸಂಬಂಧ. ಸ್ತ್ರೀ ಪುಂಮಲಾಭಿಯೋಗಾತ್ಮ, ಅಭಿಯೋಗ ಅಂದರೆ ಸಂಬಂಧ, ಶುಕ್ಲಶೋಡಿತ ಸಂಬಂಧ ಇಲ್ಲದಂತೆ ಹುಟ್ಟಿ ಬರ್ತಾನೆ. ಸ ಆತ್ಮ ಕಾರಣ ಮೆಸ್ಯ ದೇಹಶ್ಚ ಸ ತಥೋಕ್ತ. ವಿಜ್ಞಾನಮಾನಂದಂ ಬ್ರಹ್ಮೇತಿ ವತ್ ಸುಖಶಬ್ದಶ್ಚ ವಿಶೇಷಲಿಂಗತ. ಅತ ಏವ ಸುಖಶಬ್ದಶ್ಚ ವಿಶೇಷಲಿಂಗತ. ಚಿಂತಾದಿ ದೋಷ ಸಕಾಂ ಅಂತಿದ್ದರೆ ಸುಖಾಂ ಅಂತ ಹೇಳಿದರು. ಚಿಂತಾದಿ ದೋಷರಹಿತೋಪಿ ತರ್ಹಿ ಕಥಂ ತದ್ದರ್ಶನಮಿತ್ಯತಃ ತಥಾಪಿ. ಮತ್ತೆ ಯಾಕೆ ಕಾಣುತ್ತಂದರೆ ತೋರಿಸ್ತಾನೆ. ಪರೇಷಾಂ ಸಜ್ಜನಾಂಚ ಮೋಹಾಯ, ಇಂಪಾರ್ಟೆಂಟ್ ಇದು. ದುರ್ಜನರ ಮೋಹ ಅಷ್ಟೇ ಇಲ್ಲ, ಸಜ್ಜನರಿಗೂ ಪರಮಾತ್ಮ ಮೋಹವನ್ನು ಮಾಡ್ತಾನೆ. ದೋಷಾಭಾವಮೇವ ಪ್ರಕಟ ಇತಿ ಕ್ವಾಯಿ. ದೋಷ ಯಾತಕ್ಕಿಲ್ಲ ಅಂದರೆ ಇಲ್ಲ, ಚಾನ್ಸಸ್ ಎಲ್ಲಿದೆ ಈ ಮಧ್ಯೆ? ಅಸುರಾದಿ ಮೋಹನಂ ಕಿಮರ್ಥಮಿತ್ಯತಃ ದೌರ್ಲಭ್ಯಾಯೈವೇತಿ. ಅಸುರ ಮೋಹನವನ್ನು ಯಾತಕ್ಕೆ ಮಾಡ್ತಾನೆ ಅಂತ ಕೇಳಿದರೆ ದೌರ್ಲಭ್ಯಾಯೈವ, ಮೋಕ್ಷ ದುಸ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸೋಕ್ಕೋಸ್ಕರನೇ ಹಾಗೆ ಮಾಡ್ತಾನೆ. ಅಸುರಾಣಾಂ ಅತ್ಯಂತಂ ತಮ ಪ್ರಾಪ್ತಯೇ. ಅಸುರರಿಗೆ ಮೋಕ್ಷ ಸಿಗಬಾರದು, ತಮಸ್ಸಾಗಬೇಕು, ಅದಕ್ಕಾಗಿ ಹಾಗೆ ತೋರಿಸ್ತಾನೆ. ಸಾತ್ವಿಕರಿಗೆ ಹಾಗೆ ತೋರಿಸ್ತಾನೆ ಅಂದರೆ ಪರೇಷಾಂ ವಿಳಂಬಾಯ, ಅವ್ರಿಗೇನಾಗಬೇಕು? ವಿಳಂಬದಿಂದ ಮೋಕ್ಷ ಆಗಬೇಕು, ಆ ರೀತಿ ಮಾಡ್ತಾನೆ. ಅದಕ್ಕೆ ಏನು ತಿಳ್ಕೊಂಡಾಗಾಯ್ತು? ಈಗ ಹಸುರರು ತಪ್ಪು ತಿಳ್ಕೊಂಡ್ರೆ ಅಂಧ ತಮಸ್ಸಿಗೆ ಹೋಗ್ತಾನೆ, ಯೋಗ್ಯರು ತಪ್ಪು ತಿಳ್ಕೊಂಡ್ರೆ ಮೋಕ್ಷ ಏನಾಗುತ್ತೆ? ಡಿಲೇ ಆಗುತ್ತೆ. ಆದ್ದರಿಂದ ಏನು ಮಾಡಬಾರ್ದು ಎಂದು ಒಂದು ಯಾವುದು ಸರಿಯ ಸರ್ಟಿಫಿಕೇಟ್ ಕೊಡಲಿಲ್ಲ, ಅವಾಗ ಡಿಲೋಟ್ ಅನೌನ್ಸ್ ಮಾಡಲಿಲ್ಲ, ಕೊಟ್ಟ ಎಷ್ಟು ಲೇಟಾಗಿ ಬಂತು ಅಷ್ಟೊತ್ತಿಗೆ ಇವ್ನು ಕೊಟ್ಟು ತೊಗೊಳ್ಳೋದು ಯಾವುದೋ ಅಡ್ಮಿಷನ್ ಮುಗಿದೋಗ್ಬಿಟ್ಟಿರ್ತೀವಿ ಅಷ್ಟೋ ಕಡೆಗೆ, ಯಾವ ವರ್ಷ ಕೆಲಸದಲ್ಲದೆ ಕೊಡಬೇಕಾಗುತ್ತೆ, ಅದು ವಿಳಂಬ ಆಯ್ತು. ಈಗ ಆ ದೃಷ್ಟಿಯಿಂದ ವಿಳಂಬವನ್ನು ಮಾಡೋದಕ್ಕೋಸ್ಕರವಾಗಿ ಮಾಡ್ತಾನೆ. ಆದ್ದರಿಂದ ಎಂದೂ ತಪ್ಪು ತಿಳುವಳಿಕೆ ಸ್ವಲ್ಪ ಅಂದರೂ ಕೂಡ ನಮಗೆ ಮೋಕ್ಷ ತಡ ಆಗುತ್ತೆ ಅದನ್ನು ಹೇಳಿದ್ರು. ಬರೀ ಹಾಗಲ್ಲ, ಮೋಕ್ಷ ತಡ ಆಗುತ್ತೆ ಅಲ್ಲಿ ಹೊಟ್ಟೆ ಆಗಬಹುದು, ಇಲ್ಲಿ ಕೋರ್ಸ್ ಮುಗಿಬೇಕಲ್ಲ. ಕೋರ್ಸ್ ಮುಗಿಯೋದು ಯಾವಾಗ? ಕೋರ್ಸ್ ಮುಗಿಬೇಕಾದ್ರೆ ಎರಡು ಜನ್ಮ ಎಕ್ಸ್ಟ್ರಾ ಬಂತು, ಲೇಟ್ ಆಗಲಿಲ್ಲ. ಈಗ ಒಂದು ದಿವಸ ಲೇಟ್ ಆದ್ರೇ ಪಜಿತ ಆಗುತ್ತೆ, ಊಟ ಎರಡು ಗಂಟೆ ಲೇಟ್ ಆದರೆ ಪಜಿತ ಆಗುತ್ತೆ ನಮಗೆ. ಊಟ ಹಾಕಿದ ಗ್ಯಾರಂಟಿ ಹೌದಲ್ಲ? ತಡ ಆಯಿತು, ನಮ್ಗೆ ಸಿಟ್ಟು ಬರುತ್ತಾ ಇಲ್ಲ ಹೋಗ್ತಾರೆ. ಊಟ ಹಾಕಲಿಲ್ಲ ಅಂತ ಏನಲ್ಲ, ಹಾಕಿದ್ರು ತಡ ಆಯಿತು. ತಡ ಆದ್ರಿಂದ ಏನಾಯ್ತು ಈಗ? ಹೌದಲ್ಲ, ಕೊನೆ ಏನು ಮಾಡಿ ಭಾರಿ ಹಸಿವಾದಾಗ ಕೊನೆಗೆ ಕೂತ್ಕೊಂಡ್ಬಿಟ್ರೆ ಪಜಿತ ಆಗ್ಬಿಡ್ತು, ಲಾಸ್ಟ್ ಕೂತ್ಕೊಂಡು ಬಡಿಸ್ಕೊಂಡ್ಬಿಡೋದು ಲೇಟ್ ಆಗಿಬಿಟ್ಟರು. ಮೊದಲೇ ಬೆಲೆ ಕೊಡೋದ್ರಲ್ಲಿ ಅಡ್ವಾಂಟೇಜ್ ಇದೆ ಕೆಲವು, ಹೋಗ್ತಾರೆ. ಆ ಥರ ವಿಳಂಬ ಇದೆ. ಒಟ್ಟಿಗೆ ಊಟ ಆಯ್ತು ಲೆಕ್ಕ ಬಂದರೂ ಕೂಡ ವಿಳಂಬ ಇದೆಯೋ ಇಲ್ಲ? ಮೊದಲು ಕೊಡೋದಕ್ಕೂ ದಿಪ್ಪಚಾರ ಆದಮೇಲೆ ಕೊಡೋದಕ್ಕೆ ವ್ಯತ್ಯಾಸ ಇದೆಯೋ ಇಲ್ವೋ? ಆ ಥರ ವಿಳಂಬ. ಹಸಿವಾದವನು ಏನದು? ಹಸಿವಾದವನು ಪ್ರಾಬ್ಲಮ್ ತಾನೆ. ಆದಷ್ಟಿಂದ ಬಡಿಸಿಗೆ ಬಡಿಸಿರೋ ಅಂತ ಲೆಕ್ಕ ತಡ ಅಂತ ಆಯ್ತು. ನಾಲ್ಕು ಜನ್ಮ ಜಾಸ್ತಿ ಹುಟ್ಟಿದ ಎಷ್ಟು ಬಜಿ, ಒಂದು ಜನ್ಮ ಹುಟ್ಟೋದೇ ಭಾರಿ ಕಷ್ಟ. ಅಂಥವ್ರು ಇಲ್ಲಿಂದ ಯಾವುದೋ ನೀವು ಜೆ ಪಿ ನಗರಕ್ಕೆ ಹೋಗಿ ರಾತ್ರಿ 12 ಗಂಟೆ ಯಾವುದೋ ಮರ್ತು ಬಂದುಬಿಟ್ರೆ ಮತ್ತೆ ವಾಪಸ್ ಹೋಗೋದು ಎಷ್ಟು ಕಷ್ಟ. ಅಯ್ಯೋ ಇಷ್ಟೊತ್ತು ಯಾವ ಹೋದ್ರೆ ಹೋಗಿದ್ಬಿಡ್ತಾರೆ, ಕೊನೆ ಏನು ಬಿಡ್ತಾರೆ, ಹೋದ್ರೆ ಹೋಗಲಿ ಅಂತಾರೆ ಹೊರತು ಹೋಗೋದಿಲ್ಲ. ಅಷ್ಟು ಲೇಟ್ ಆಗುತ್ತೆ ಮೋಡಿಸ್ಕಂದ್ಮೇಲೆ ತಪ್ಪು ತಿಳುವಳಿಕೆ ಇರಬಾರ್ದು ನಮಗೆ ಅಂತಾಯ್ತು. ತಪ್ಪು ತಿಳುವಳಿಕೆ ಸ್ವಲ್ಪ ಬಂದರೂ ಅಫೆಕ್ಟ್ ಆಗೇ ಆಗುತ್ತೆ. ಪರೇಷಾಂ ವಿಳಂಬಾಯ ತೇನ ಕಥಂ ಮೋಕ್ಷ ದೌರ್ಲಭ್ಯಮಿತ್ಯತಃ ಇತ್ಯತಃ ಬಿಥೇತಿ ಮುಕ್ತಿಂ ನಯಾಂತಿ. ಅವ್ರು ಮುಕ್ತಿಗೆ ಹೋಗೋದಿಲ್ಲ ಅಂಬದೇ ಅಸುರರಿಗೆ ಆಗುವ ಪ್ರಯೋಜನ. ಅತ್ಯಂತಂ ಅವಿಳಂಬೇನ ಚ ತಮೋ ಯಾಂತಿ ಚಾಸುರಾಹ. ಆಮೇಲೆ ಇನ್ನೊಂದು, ಅಸುರರು ಬೇಗ ತಮಸ್ಸಿಗೆ ಹೋಗ್ಬೇಕು, ಇವರು ಬೇಗ ಮುಕ್ತಿಗೆ ಹೋಗ್ಬೇಕು, ಬೇಗ ತಮಸ್ಸಿಗೆ ಹೋಗ್ಬೇಕು. ಸ್ವಲ್ಪ ಅವ್ರು ಸರಿಯಾದ ಜ್ಞಾನ ಬಂದರೂ ತಮ್ಮ ತಮಸ್ಸಿಗೆ ಹೋಗೋದು ಲೇಟ್ ಆಗುತ್ತೆ. ಆಮೇಲೆ ಅರ್ಥ ಆಯ್ತಾ? ಒಂದು ಹ್ಯಾಂಗ್ ಮಾಡೋಕ್ಕೆ ಅಪ್ಪಣೆ ಕೊಟ್ಟರು, ಮತ್ತೊಂದೇನೋ ಅಪ್ಲಿಕೇಶನ್ ಹಾಕ್ತಾ ಮತ್ತೆ ಎಕ್ಸ್ಟೆಂಡ್ ಆಯ್ತದ. ಎಷ್ಟೋ ಜನ ಈಗ ಹ್ಯಾಂಗ್ ಮಾಡೋರು ಹಾಗೆ ಉಳ್ಕೊಂಡಿದ್ದಾರೆ. ಇನ್ನೂ ಕೂಡ ಯಾವುದೋ ಒಂದು ಹಾಕೊಂಡ್ಕೊಂಡ್ಬಿಡ್ತಾರೆ ಒಂದು ಕಡೆಗೆ, ವಿಳಂಬ ಆಯ್ತಾ ಇಲ್ಲ ಅವರಿಗೆ. ವಿಳಂಬ ಅಂದರೆ ಎರಡೀಗ, ಸಜ್ಜನರಿಗೆ ಮೋಕ್ಷ ಸಿಗೋದು ವಿಳಂಬ ಆಗಬಾರ್ದು, ದುರ್ಜನರಿಗೆ ತಮಸ್ ಸಿಗೋದು ವಿಳಂಬ ಆಗಬಾರ್ದು. ಆದಷ್ಟು ಬೇಗ ಶಿಕ್ಷೆ ಆದಷ್ಟು ಕೂಡ ಒಳ್ಳೆಯದು. ಇದು ಅರ್ಥ ಮಾಡಿಕೊಂಡ್ರೆ ಮಿಥ್ಯಾಜ್ಞಾನ ಯಥಾರ್ಥ ಜ್ಞಾನಗಳ ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅತ್ಯಂತಂ ಅವಿಳಂಬೇನ ಚ ತಮೋ ಯಾಂತಿ ಚಾಸುರಾಹ. ಅತ್ರ ಕೇಚಿತ್ ಪರಮಾತ್ಮ ನಿರ್ಗುಣ ಏವೇತಿ ಪ್ರತಿಪನ್ನಾಹ. ನೋಡಿ, ತಪ್ಪು ಹ್ಯಾಕ್ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ತಪ್ಪು ತಿಳುವರಿಗೆ ಹೇಗೆ ಬರುತ್ತೆ ಅಂದರೆ, ಅತ್ರ ಕೇಚಿತ್ ಪರಮಾತ್ಮ ನಿರ್ಗುಣ ಏವೇತಿ ಪ್ರತಿಪನ್ನಾಹ. ದೇವರು ಒಬ್ಬ ಆಚಾರ್ಯನು ದೈವಕ್ಕೆ ಎಂಟೇ ಗುಣವೆಂದ, ಇನ್ನೊಬ್ಬರು ತಾನೇ ದೈವವೆಂದ. ಇದೆಲ್ಲ ಪುರಂದರದಾಸರ ಮಾತೆಲ್ಲ ಟೀಕಾರಾಯರ ಮಾತುಗಳ ಅನುವಾದ ಇದ್ದ ಹಾಗೆ. ಸಗುಣತ್ವೇಪಿ ಗುಣಾರಾಮ್ ತತಃ ಪರಸ್ಪರಂ ಚಾತ್ಯಂತಂ ಭೇದ ಮೇಕೆ ಮನ್ಯಂತೆ. ಇನ್ನೂ ಕೆದರಿದ್ದಾರೆ, ಪರಮಾತ್ಮ ಸಗುಣನೇ, ಆದರೆ ಅವನ ಗುಣಗಳಿಗೂ ಅವನಿಗೂ ಏನು ಸಂಬಂಧ ಅಂದರೆ ಭೇದ. ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ಏನು ಸಂಬಂಧ? ಭೇದ. ಇಲ್ಲಿ ಒಂದು ಚಾಕು ಎತ್ತು, ನಾವು ಹೆಚ್ಚಿದ್ವಿ, ಹಣ್ಣು ಹೆಚ್ಚಿದ್ವಿ, ಚಾಕು ಇಲ್ಲ, ಹಣ್ಣು ಹೆಚ್ಚಲಿಕ್ಕೆ ಬರ್ತಾ ಇಲ್ಲ, ಅದು ಅಲಸಿನ ಹಣ್ಣು ಬೇರೆ ಹಚ್ಚಲಿಕ್ಕೆ ಸಾಧ್ಯನೇ ಇಲ್ಲ, ಚಾಕು ಇಲ್ಲದೇನೆ. ಚಾಕು ಎಂಬುದು ಎಂಥ ಪದಾರ್ಥ? ಈಗ ಹೊರಗಿನ ಪದಾರ್ಥ, ಅದು ಉಪಯೋಗಿಸ್ತಿದ್ದೇವೆ ನಾವೀಗ. ದೇವ್ರ ಗುಣಗಳು ಹಾಗೆ ಅಂತ ಅವ್ರು ಹೇಳ್ತಾರೆ. ದೇವ್ರ ಗುಣಗಳು ಇವೆಲ್ಲ ಏನು ನ್ಯಾಚುರಲ್ ಅಲ್ಲ ನಮಗೆ, ಚಾಕು ಹಿಡ್ಕೊಳ್ಳೋದು ನ್ಯಾಚುರಲ್ ಅಲ್ಲ, ಅದು ಉಪಯೋಗಕ್ಕೆ ಬಂದಾಗ ಮಾತ್ರ ತೊಗೊಂಡು ಬಿಟ್ಬಿಡ್ತೇವೆ. ದೇವ್ರ ಗುಣಗಳು ಆ ರೀತಿಯಾಗಿವೆ ಅಂತ ಹೇಳ್ತಾರೆ. ಅದೆಲ್ಲ ಏನದು? ದೇವರು ದೇವ್ರ ಗುಣಗಳಿಗೂ ಭೇದ ಚಿಂತನೆ ಮಾಡೋದು ಕೂಡ ಏನದು? ದೇವ್ರನ್ನ ಒಪ್ಪಿಗೂ ಪ್ರಯೋಜನ ಇಲ್ಲ. ದೇವ್ರನ್ನ ಒಪ್ಪಿದ ನಿರ್ಗುಣ ಅಂತ ಪ್ರಯೋಜನ ಇಲ್ಲ. ದೇವ್ರನ್ನ ಒಪ್ಪಿದ ಎಂಟು ಗುಣ ಅಂತ ಪ್ರಯೋಜನ ಇಲ್ಲ. ದೇವ್ರನ್ನ ಒಪ್ಪಿದ ಅನಂತ ಗುಣ ಅಂತ ಕರೆದ, ಗುಣಗಳು ಬೇರೆ ಅಂತ ಕರೆದ, ಅದು ತಪ್ಪೆ. ಇದರ್ಥ ಹೇಳಿದ್ರು, ಕಣ್ಣಿಗೆ ಏನಕ್ಕೆ ಶರ್ಸೆ ಹಾಕೋದೇ ಅಂದ್ರು, ಕಾಂಟ್ಯಾಕ್ಟ್ ಲೆನ್ಸ್ ರೀ ಅಂದರು. ಓ ಹೌದಾ ಅಂತೇಳಿ, ದೋಷ ಹೌದಲ್ಲ ಅದೀಗ. ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಏನರ್ಥ? ಅದಕ್ಕೆ ನ್ಯಾಚುರಲ್ ಅಲ್ಲ ಅಂತ ಅರ್ಥ, ನ್ಯಾಚುರಲ್ ಕಣ್ಣು ಸರಿ ಇಲ್ಲ ಅಂತ ಅರ್ಥ. ಹೊತ್ತಾನೆ ಆ ರೀತಿ ಹೇಳಿದಾಗ ನೋಡಿದ್ರೆ ದೊಡ್ಡದ್ರೆ ಏನು ಕಂಡ ಕಾಣೋದಿಲ್ಲ, ಒಳಗಿದೆ, ಅದೇನು ಹಾಕಿಲ್ಲ ಸರಿ ಇದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಸ್ವಾಭಾವಿಕ ಅಸ್ವಾಭಾವಿಕ ಅದನ್ನ ಅರ್ಥ ಮಾಡ್ಕೋಬೇಕು. ಗುಣಾನಾಂ ತತಃ ಪರಸ್ಪರಂ ಚ ಅತ್ಯಂತಂ ಭೇದಮೇಕೆ ಮನ್ಯಂತೆ, ಇದು ಎರಡನೇ ತಪ್ಪು. ಮೂರನೇದಿದೆ, ಅಪರೇ ಭೇದಾಭೇದವು ಇನ್ನಕ್ಕದರಿದ್ದಾರೆ. ಹಾಗಲ್ಲ, ಭೇದಾಭೇದ ಒಪ್ತೀವಿ ಅಂತ ಹೇಳ್ತಾರೆ, ಅಭೇದ ಒಪ್ಪೋದಿಲ್ಲ, ಭೇದಾಭೇದ ಒಪ್ತೀವಿ ಅಂತ ಹೇಳ್ತಾರೆ. ಅನ್ನೇತು ಇನ್ನಕ್ಕದರಿದ್ದಾರೆ, ಆನಂದಾದಯೋ ದ್ವಿವಿಧಾಹ, ಪರಮಾತ್ಮನಲ್ಲಿ ಎರಡು ವಿಧ ಗುಣಗಳಿವೆ. ಸ್ವರೂಪಭೂತಾಹ ಭಿನ್ನಾಶ್ಚೇತಿ, ಕೆಲವು ಗುಣಗಳು ಸ್ವರೂಪಭೂತ, ಕೆಲವೆಲ್ಲ ಏನವು ಭಿನ್ನ. ಇನ್ನೊಂದು ಇಷ್ಟು ಪಕ್ಷ ಐತಿ ಈಗ, ಏತತ್ ಪಕ್ಷ ಚತುಷ್ಟಯ ನಿರಾಸೇನ, ಇದು ನಾಲ್ಕು ಪಕ್ಷನೂ ಖಂಡನೆ ಮಾಡಬೇಕೀಗ. ನಾವು ದೇವರಿಗೆ ಗುಣಗಳಿಲ್ಲ ಅಂದರೂ ಸರಿಯಲ್ಲ, ಗುಣಗಳಿವೆ ಅವು ಭಿನ್ನ ಅಂತ ಹೇಳಿದ್ರು ಸರಿಯಲ್ಲ, ಗುಣಗಳಿವೆ ಅವೇನವು ಭಿನ್ನಭೇದ ಅಂತ ಹೇಳಿದ್ರು ಸರಿಯಲ್ಲ, ಗುಣಗಳಿವೆ ಕೆಲವು ಸ್ವಾಭಾವಿಕಗಳು ಅಸ್ವಾಭಾವಿಕ ಅಂತ ಹೇಳಿದ್ರು ಸರಿಯಲ್ಲ, ನಾಲ್ಕು ತಪ್ಪುಗಳಿವೆ. ಅದಕ್ಕೆ ನಷ್ಟಾರ್ಕವನ್ನು ಖಂಡನೆ ಮಾಡಲಿಕ್ಕೆ ಆಚಾರ್ಯ ಹೇಳ್ತಾರೆ, ಗುಣೇತಿ. ಎಲ್ಲ ಸರಿಯಾಗಿ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಮಾರ್ಗ ಇದೆ. ನಿರ್ದೋಷ ಆಶೇಷ ಸದ್ಗುಣಂ, ಈ ಆತಕ್ಕೆ ಬಂದೇ ಹೇಳ್ತಾರೆ ಅಂದರೆ ಗುಣಗಳಿವೆ ಅಂತ ಹೇಳಿದಿರಿ, ಇದನ್ನ ಡಿಸ್ಕಸ್ ಮಾಡ್ತೀರಿ ಅಂದರೆ ಸ್ವಾಭಾವಿಕ ಅಲ್ಲ ಅಂತ ಹೇಳಿದರೆ ಪ್ರಾಬ್ಲಮ್ ಬರುತ್ತೆ. ನಮ್ಮಲ್ಲೂ ಹಾಗೇನೆ, ಫಸ್ಟ್ ಬಂದುಬಿಟ್ಟ ಅವನು ಒಲಿಂಪಿಕ್ಸ್ನೊಳಗೆ, ಆಮೇಲೆ ನೋಡಿದ್ರು ಏನಾಗಿತ್ತಲ್ಲಿ, ತು ಡ್ರಗ್ಸ್ ತೊಗೊಂಡಿದ್ದು, ಆಮೇಲೆ ಅದು ಕ್ಯಾನ್ಸರ್ ತೆಗೆದು ಹಾಕಿಬಿಟ್ರು, ಕೊಟ್ಟಿದ್ದೀನಿ. ಯಾಕೆ ನ್ಯಾಚುರಲ್ ಅಲ್ಲ ಅದು, ಯಾವ್ದರಿಂದ ಬಂತದು? ಡ್ರಗ್ಗಿಂದ ಬಂದಿತ್ತು, ನ್ಯಾಚುರಲ್ ಅಲ್ಲ, ತೆಗೆದು ಹಾಕಿಬಿಟ್ಟು ನೋಡಿದ್ದೆ, ಎಲ್ಲರೂ ನೋಡಿದ್ದಾರೆ ಈಗ, ಅರ್ಥ ಮಾಡ್ಕ. ಸೆಕೆಂಡ್ ಬಂದವ್ರು ಫಸ್ಟ್ ಆದಾಗ ಅರ್ಥ ಆಯ್ತಾ? ದೇವ್ರ ಗುಣಗಳೆಲ್ಲ ಈ ರೀತಿ ಅಂತ ಹೇಳ್ಕೊಂಡ್ರೆ ತಪ್ಪಾಗೋದಿಲ್ಲ. ದೈತ್ಯರಿ ಶಕ್ತಿ ಇದೆ, ಎಂಥ ಶಕ್ತಿ ಇದೆ? ಅಲ್ಲ, ಹೊರಬಲದ ಶಕ್ತಿ, ನ್ಯಾಚುರಲ್ ಶಕ್ತಿ ಅಲ್ಲ, ಹೊರಬಲದ ಶಕ್ತಿ ಅದು. ದೇವತೆಗಳ ಶಕ್ತಿ ಎಂಥದ್ದು? ನ್ಯಾಚುರಲ್, ಆದರೆ ಲಿಮಿಟೆಡ್. ಅದು ದೇವ್ರ ಶಕ್ತಿ ಎಂಥದ್ದು? ನ್ಯಾಚುರಲ್ ಅನ್ಲಿಮಿಟೆಡ್. ಇವೆಲ್ಲ ತಾರತಮ್ಯವನ್ನು ಸರಿಯಾಗಿ ತಿಳ್ಕೊಂಡ್ರೆ ದೇವ್ರ ಬಗ್ಗೆ ವಿಶೇಷವಾದ ಮಹಿಮೆ ತಿಳಿಯುತ್ತೆ. ಆ ಏನ ಏನ ಅದೇ ಅದೇ ಸ್ವಾತಂತ್ರ್ಯಕ್ಕೂ ಅರ್ಥ ಇಲ್ಲ. ಸ್ವಾತಂತ್ರ್ಯನೂ ಒಂದು ಗುಣ, ಅದು ದೇವರಿಂದ ಬೇರೆ, ಅದೇನರ್ಥ? ಸ್ವಾತಂತ್ರ್ಯ ನ್ಯಾಚುರಲ್ ಅಂತ ಅರ್ಥ. ಸ್ವಾತಂತ್ರ್ಯ ನ್ಯಾಚುರಲ್ ಅಂತ ಹೇಳಿದ್ರೆ ಅಸ್ವತಂತ್ರ ಅಂತ ಅರ್ಥ ಆಗಿದ್ರೆ. ಆದಿಪದೇನ ಗುಣ ಇದು, ಗುಣಕ್ರಿಯಾದಯೋ ವಿಷ್ಣೋಹೋ ಸ್ವರೂಪಂ ನಾನ್ಯದಿಶ್ಯತೆ ಅಥೋ ವಿಥೋಪಿ ಭೇದೋನ ತೇಷಾಂ ಕಶ್ಚಿತ್ ಕದಾಚನ. ಅದಕ್ಕೆ ತೀರ್ಮಾನ, ಗುಣಕ್ರಿಯಾದಯೋ ವಿಷ್ಣೋಹೋ, ವಿಷ್ಣುವಿನ ಗುಣ ಮತ್ತು ಕ್ರಿಯೆ ಮೊದಲಾದವುಗಳೆಲ್ಲ ಏನವು? ಸ್ವರೂಪಂ, ಸ್ವರೂಪನೇ ಹೊರತು ಬೇರೆ ಅಲ್ಲ. ನಾ ಅನ್ಯದಿಶ್ಯತೆ, ಅದು ಭಿನ್ನ ಅಂತೆಂದು ತಿಳಿಬಾರದು. ಅದಕ್ಕೆ ಉಪನಿಷತ್ತಲ್ಲಿ ಶ್ವೇತಾಶ್ವೇತರದಲ್ಲಿ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ನೆನಪಿರಬೇಕು, ಈ ಸೂರ್ಯ ಇದ್ದಾರೆ, ಸೂರ್ಯಮಂಡಲವೇ ಸೂರ್ಯ ಅಲ್ಲ, ಒಳಗೆ ದೇವತೆ ಇದ್ದಾರೆ, ಆತ್ ಬೆಳಕೊಡ್ತಾರೆ, ಸ್ವಂತ ಶಕ್ತಿ ಅಲ್ಲ. ಮತ್ತಾರಿದ್ದಾರೆ ಒಳಗಡೆಗೆ? ವಾಯುದೇವರಿದ್ದಾರೆ, ಅವ್ರದ್ದು ಸ್ವಂತ ಶಕ್ತಿ ಅಲ್ಲ. ಮತ್ತಾರಿದ್ದಾರೆ? ದೇವರಿದ್ದಾರೆ. ದೇವ್ರದ್ದು ಎಂಥದ್ದು? ನ್ಯಾಚುರಲ್. ಈ ರೀತಿ ಅರ್ಥ ಮಾಡಿಕೊಂಡ್ರೆ ನ್ಯಾಚುರಲ್ ಅನ್ಯಾಚುರಲ್ ಯಾವುದು ತಿಳಿಯುತ್ತೆ. ಹಾಲು ಬಿಸಿ ಇದೆ, ನ್ಯಾಚುರಲ್ ಅಲ್ಲ, ಅದು ಕಾಯಿಸಿದ್ದಕ್ಕಿದೆ ಅಷ್ಟೇ. ಬೆಳಗಿರೋದು ಮಾತ್ರ ನ್ಯಾಚುರಲ್, ಬೆಳಗಿರೋದು ನ್ಯಾಚುರಲ್, ಬಿಸಿ ಇರೋದು ನ್ಯಾಚುರಲ್ ಅಲ್ಲ. ಅದೇ ರೀತಿ ದೇವ್ರ ಗುಣಗಳು ಮಾತ್ರ ಏನವು? ಅವನು ಗುಣ ಆಗಲಿ ಕ್ರಿಯೆ ಆಗಲಿ ಎಲ್ಲವೂ ಏನವು? ಎಲ್ಲವೂ ನ್ಯಾಚುರಲ್ಲೇ. ಉದಾಹರಣೆಗೆ ಆಟಗಾರ ಇದ್ದಾರೆ, ಬೇಕಾಡ್ ಚೆನ್ನಾಗಿ ಆಡ್ತಾರೆ, 90 ವರ್ಷ ಏನು ಆಡಕ್ಕೆ ಬರೋದಿಲ್ಲ ಅವ್ರಿಗೆ, ಶಕ್ತಿ ಹೊರಟೋಯ್ತು. ಈಗ ದೇವ್ರದ್ದು ಹಾಗಲ್ಲ, ದೇವ್ರ ಎಂಥ ಶಕ್ತಿ ದೇವ್ರದ್ದು? ನಿತ್ಯವಾದ ಶಕ್ತಿ, ಸ್ವರೂಪ ಸ್ವಾಭಾವಿಕವಾದ ಶಕ್ತಿ. ಗುಣಕ್ಕಿದ ದೇವ್ರು ಇಷ್ಟು ವರ್ಷ ಸೃಷ್ಟಿ ಮಾಡಿ 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 ಸುಸ್ತಾಗಿಬಿಟ್ಟಿದ್ದಾನೆ ದೇವ್ರು ಪಾಪ. ಅದಕ್ಕೇನೋ ಎಡವಟ್ಟಾಕಿ ಮತ್ತೆ ಮತ್ತೆ ಏನಾಗ್ತಿದೆ, ಸ್ವಲ್ಪ 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 ಹೆಚ್ಚು ಕಡಿಮೆ ಆತಕ್ಕ ದೇವ್ರು ಸುಸ್ತು ಹೊಡೆದು ನಿಂತ್ಕೊಂಡಾಗ ಏನೋ ಮಾಡ್ತಾರಲ್ಲ ಆ ಥರ. ಅದು ಹೇಳಕ್ಕೆ ಬರುತ್ತಾ ಅಂದರೆ ಬರೋದಿಲ್ಲ. ಯಾತಕ್ಕೆ? ದೇವ್ರು ಸೃಷ್ಟಿ ಮಾಡ್ತಾನೆ, ಸ್ವಾಭಾವಿಕವಾಗಿ ಮಾಡ್ತಾನೆ, ಎಫರ್ಟ್ಲೆಸ್ ಆಗಿ ಮಾಡ್ತಾನೆ. ಆದ್ದರಿಂದ ದೇವ್ರದ್ರಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಸ್ವರೂಪಮ್ಮ ನಾ ಅನ್ಯದಿಶ್ಯತೆ ಅಥೋ ಮಿಥೋಪಿ ಭೇದೋ ನ ತೇಷಾಂ ಕಶ್ಚಿತ್ ಕದಾಚನ. ಆ ಭಕ್ತರು ಅಂತವ್ರು, ದೇವ್ರ ಕಣ್ಣಲ್ಲಿ ನೀರು ಬರುತ್ತೆ, ದೇವ್ರ ಕಣ್ಣು ಸರಿ ಇಲ್ಲ, ನನ್ನ ಕಣ್ಣು ಕೊಟ್ಟರೆ ಸರಿ ಹೋಗುತ್ತೆ, ಎಷ್ಟು ತಪ್ಪುಗಳು. ದೇವ್ರ ಕಣ್ಣಿಗೆ ದೇವ್ರಿಗೆ ಕಣ್ಣು, ನಮ್ಮಂಥ ಕಣ್ಣು, ಅದು ಕೆಡೋ ಕಣ್ಣು, ನಮ್ಮ ಕಣ್ಣು ಅದಕ್ಕಿಂತ ವಾಸಿ ಇಟ್ಟರೆ ಏನಾಯ್ತು? ಅವನಿಗೆ ಕಣ್ಣು ಕಾಣುತ್ತೆ. ಇವೆಲ್ಲ ಏನಿದೆ ಅದರಲ್ಲಿ? ಬರೀ ಮೌಢ್ಯ ಇದೆ ಹೊರತು ಭಕ್ತಿ ಜ್ಞಾನ ಇಲ್ಲ. ಮೂಢ್ಯ ಬರೀ ಮೂಢತನ. ದೇವ್ರ ಏನಂತ ತಿಳ್ಕೊಂಡಾಗೈತೆ ಇದರಿಂದ, ತೀರ್ ನಮ್ಮಿಂದ ಉಪಯೋಗ ಪಡೆಯೋನಂತಾಯ್ತು, ಹೊಟ್ಟಿನ ಮೇಲೆ ನಮ್ಮಿಂದ ಉಪಯೋಗ ಪಡೆಯೋನಂತಾಯ್ತೆ ಹೊರತು ದೇವ್ರ ಏನಂತಾಗಲಿಲ್ಲ. ಸರ್ವತ್ವ ವಿದ್ಯಾ ಏನ್ ಹೇಳ್ಬೇಕಾಯ್ತು, ದೇವ್ರ ಕಣ್ಣು ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ದೇವ್ರ ಹೇಗೆ ಹೇಳ್ತಾನೆ ಅದು ಭಕ್ತಿ, ಇಲ್ಲದವ್ರ ಭಕ್ತಿ ಅಲ್ಲ. ಬುಡಕ್ರಿಯ ಅದು ಭೀಷ್ಮರು ಏನ್ ಮಾಡಿ ರಕ್ತ ಬಂತು ಕೃಷ್ಣನಿಗೆ, ಬ್ಲಡ್ ಕೊಂಡಕ್ಕೆ ಹೋದ್ರೆ ಯಾರು ಕೃಷ್ಣನಿಗೆ ಬ್ಲಡ್ ಕೊಡೋದು ಯಾರೋ ಬಾಬು ಕೃಷ್ಣನಿಗೆ ಬ್ಲಡ್ ಹೋಗ್ತಾ ಇದೆ ಪುಣ್ಯಕ್ಕೆ ಅದು ಹೇಳಿಲ್ಲ ಯಾರು ಕೂಡ. ಭೀಷ್ಮರು ಕೂಡ ಏನ್ ಮಾಡ್ಬಿಡ್ತಾರೆ, ಕೇಳಿದ್ರೆ ಕೈ ಬುಕ್ಕಳು ತಗೊಂಡ್ಬಿಡ್ತಾರೆ. ಪ್ರಸೀದ ದೇವೇಶ ಜಗನ್ ನಿವಾಸ ಸ್ತೋತ್ರ ಮಾಡ್ತಾರೆ. ಅವ್ರಿಗೆ ಏನ್ ಗೊತ್ತಾ ಟೈಮ್ನಲ್ಲಿ ಕೃಷ್ಣ ರಕ್ತ ಬಂದಿಲ್ಲ ಅಂತ ಗೊತ್ತು ಅವ್ರಿಗೆ. ಇಲ್ಲಿ ಇದೊಂದು ಡಿಫರೆಂಟ್ ಕೇಸ್ ಇದು. ಅಲ್ಲಿ ನೋಡಿದ್ರೆ ಮೌಢ್ಯ ರಕ್ತ ಬಂದು, ಇಲ್ಲಿ ನೋಡಿದ್ರೆ ಮೌಢ್ಯ ಇಲ್ಲ, ಕೈ ಬುಕ್ಕೊಂಡು ಓಡಿದ್ರೆ ಏನು ಮಾಡೋದಿಲ್ಲ, ಕೃಷ್ಣ ಎಲ್ಲ ನಾಟಕ ನಿಂದು ಅಂತ ಹೇಳಿದ್ರೆ ಸ್ತೋತ್ರ ಮಾಡಿಬಿಡ್ತಾರೆ. ಇದು ನಿಜವಾದ ಭಕ್ತಿ. ಜ್ಞಾನಪೂರ್ವಕ ಭಕ್ತಿಗೂ ಎಮೋಷನಲ್ ಭಕ್ತಿಗೂ ಭಾರಿ ವ್ಯತ್ಯಾಸ ಇದೆ. ಸ್ವರೂಪೇಪಿ ಅಥೋ ವಿಥೋಪಿ ಭೇದೋನ ತೇಷಾಂ ಕಶ್ಚಿತ್ ಕದಾಚನ. ಗುಣ ಕ್ರಿಯಾ ಮೊದಲಾದ ಎಲ್ಲವುಗಳಿಗೂ ಕೂಡ ಮತ್ತೆ ರೀತಿ ಕಣ್ಣು ಕೈಕಾಲು ಕಿವಿಗಳು ವ್ಯತ್ಯಾಸ ಇಲ್ಲ. ಪರಮಾತ್ಮ ಪರಮ ಅವಯವಗಳಿಗೂ ಏನಿಲ್ಲ ವ್ಯತ್ಯಾಸ, ರೂಪರೂಪಗಳಿಗೂ ಏನಿಲ್ಲ ವ್ಯತ್ಯಾಸ ಇಲ್ಲ. ಆದಿ ಶಬ್ದ ಎಲ್ಲ ತಗೋಬೇಕೀಗ. ಗುಣ ಕ್ರಿಯಾ ರೂಪ ಅವಯವ ಮೊದಲಾದ ಯಾವುದಕ್ಕೂ ಕೂಡ ಏನಿಲ್ಲ ವ್ಯತ್ಯಾಸ ಇಲ್ಲ. ಎಷ್ಟು ವ್ಯತ್ಯಾಸ ಇಲ್ಲ, ಏನೇನು ವ್ಯತ್ಯಾಸ ಇಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಆದಿಪದೇನ ಜಾತ್ಯಾದಿಗ್ರಹಣಂ, ಆದಿಪದ ಜಾತಿ ಮೊದಲ ಅಂತ ತಗೊಳ್ಬೇಕು. ಅನೇನ ಪರಮಾತ್ಮನು ಗುಣಾದಯ ಸಂತಿ. ಏನು ಉತ್ತರ ಕೊಟ್ಟಾಗಾಯ್ತು ಅಂತ ಪ್ರಶ್ನೆ. ನಾಲ್ಕು ಪ್ರಶ್ನೆ ಇದ್ವಲ್ಲ, ನಾಲ್ಕನ್ನು ತಪ್ಪು ಅಂತ ಹೇಳಿದ್ರಲ್ಲ, ಮೊದಲನೇದಕ್ಕೆ ಉತ್ತರ ಈಗ ನಿರ್ಗುಣ ಅಂತ ಹೇಳಿದ್ರಲ್ಲ ಅದಕ್ಕೆ ಉತ್ತರ. ಅನೇನ ಪರಮಾತ್ಮನೋ ಗುಣಾದಯ ಸಂತಿ. ಸೊ ನಿರ್ಗುಣ ಅನ್ನೋವಾದ ಹೊರಟೋಯ್ತು. ಪರಮಾತ್ಮನಿಗೇನಿದೆ ಗುಣಗಳಿವೆ. ತೇಜ ತೀರ ಅತ್ಯಂತ ಅಭಿನ್ನಾಹ, ಭಿನ್ನ ಅಂತ ಹೇಳಿದ್ರೆ ಅದು ಹೊರಟೋಯ್ತು ಈಗ. ಅತ್ಯಂತ ಅಭಿನ್ನ ಅಂದ್ರೇನು, ಸ್ವರೂಪ ಅಂತ ಅರ್ಥ. ಇತಿ ವಚರೇರ ಚತ್ವಾರೋಪಿ ಪಕ್ಷ ಜನಸ್ತಾಹ. ಅತ್ಯಂತ ಅಭಿನ್ನ ಅಂತ ಹೇಳಿದ್ರೆ ಭೇದಾಭೇದ ಪಕ್ಷನೂ ಹೊರಟೋಯ್ತು, ಮತ್ತೆ ಎರಡು ಇದೆ ಅಂತ ಅದು ಹೊರಟೋಯ್ತು, ಉಳಿದಿದ್ದು ಒಂದೇ. ದೇವರ ಎಲ್ಲ ಗುಣಗಳು ಏನವು, ನ್ಯಾಚುರಲ್ ಅಂಡ್ ಪರ್ಫೆಕ್ಟ್ ಅಂಡ್ ಇನ್ಫೈನೈಟ್. ಇದು ದೇವರ ಮಹಿಮೆ. ಈ ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ. ವಾಯುದೇವರು ಎಷ್ಟೇ ಇದಾದರೂ ಬ್ರಹ್ಮಪದಿಯವರಿಗಿಲ್ಲ. ಈಗ ಬ್ರಹ್ಮದೇವರು ಏನಾದರೂ ವಾಯುದೇವರಲ್ಲ ಈಗ ಹೊತ್ತಾನೆ. ಆದರೆ ದೇವರಲ್ಲಿ ಹಾಗಿಲ್ಲ. ಎಲ್ಲ ರೂಪಗಳು ಹೇಗಿವೆ ಅಂತ ಕೇಳಿದ್ರೆ ಆಲ್ ಆರ್ ಪರ್ಫೆಕ್ಟ್, ಈಕ್ವಲಿ ಪರ್ಫೆಕ್ಟ್, ಪರ್ಫೆಕ್ಟ್ಲಿ ಪರ್ಫೆಕ್ಟ್. ಇನ್ನು ಹೇಳಬೇಕಾದ್ರೆ ಹೇಗಿದ್ದಾರೆ ದೇವರು, ಪರ್ಫೆಕ್ಟ್ಲಿ ಪರ್ಫೆಕ್ಟ್ ಇರೋದ್ರಿಂದ ಅಂಥ ಪರ್ಫೆಕ್ಷನ್ ಯಾರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅರ್ಥ ಪ್ರಾಕೃತಿಕ ಗುಣಗಳು ಪೂರ್ಣ ಅಂತ ಸುಮ್ಮ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಎಲ್ಲೆಲ್ಲಿ ಗುಣಪೂರ್ಣ ಅಂತ ಹೇಳ್ತಾರೆ, ಎಂಥ ಗುಣಗಳು, ಅಪ್ರಾಕೃತ ಗುಣಗಳು. ಪ್ರಾಕೃತ ಗುಣದ ಹೆಸರೇ ತರಬಾರದು ದೇವರಲ್ಲಿ. ಚತ್ವಾರೋ ವಿಪಕ್ಷ ಜನಸ್ತಾಹ ಅನ್ಯದಿತಿ. ಭಾರಿ ಶ್ರೀಮಂತ ಇರ್ತಾರೆ, ಎಲ್ಲ ಬೆಳೆ ಲೋಟ ಕೊಟ್ಬಿಡ್ತಾರೆ. ಯಾರೋ ಕೇಳ್ತಾರೆ ವೈಟ್ ಮೆಟಲ್ ಅಂತ ಕೇಳ್ತಾರೆ, ಸಿಟ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ಅಂತ ವ್ಯವಹಾರಗಳೇ ಇಲ್ಲ ಅದು. ಏನಂತ ಅವನು, ಅಂಥ ವ್ಯವಹಾರನೇ ನಮ್ಮಲ್ಲಿಲ್ಲ. ಯಾಕೆ, ಅವನಿಗೆ ಅವಮಾನ ಮಾಡಿದೆ ಲೆಕ್ಕ. ಅಂಥ ಶ್ರೀಮಂತನಿಗೆ, ಶ್ರೀಮಂತ ಪ್ರಾಮಾಣಿಕ, ಅವನಿಗೆ ಆ ರೀತಿ ಅಂದ್ರೆ ಏನಾಗುತ್ತೆ ಅವನಿಗೀಗ, ಅವಮಾನ ಮಾಡಿ ದೇವರಿಗೆ ಏನು ಮಾಡೋದಾಗತ್ತೆ ಈಗ. ನಮ್ಮಂತೆ ನೀವು ಎರಡು ಎರಡು ಇಟ್ಕೊಂಡು ಇರ್ತೀವಿ, ಎರಡು ಅಕೌಂಟ್ ಇಟ್ಕೊಂಡು ಇದ್ದ ಅದಕ್ಕೆ ಸಿಟ್ಟು ಬರುತ್ತಿಲ್ಲ. ಬ್ಲಾಕ್ ಅಂಡ್ ವೈಟ್ ಅಂತ ಎರಡು ಅಕೌಂಟ್ ದೇವರಲ್ಲಿರುತ್ತಾ, ಅದರಿಂದ ದೇವರಲ್ಲಿ ಹಾಕಿ ಕೇಳಬಾರ್ದು. ಇದು ಅದು ಅದು ಚಿತ್ ದೋಷ ಅದು. ಅದೇ ಚಿಂತನೆ ಮಾಡಿ ಏನಾಯ್ತು ಈಗ, ದೋಷ ಅವ್ನು ನೋಡಿ ನನ್ನ ಮೇಲೆ ಸಸ್ಪೆಕ್ಟ್ ಮಾಡಿಬಿಟ್ಟ, ದ್ವೇಷ ಬರುತ್ತೆ ಅವ್ರ ಬಗ್ಗೆ. ದಿನಾಕಾಂಡ ಸಸ್ಪಿಷನ್ ಅಂತಂದರೆ ದ್ವೇಷನೇ. ಚತ್ವಾರು ಪ್ರಾಕೃತಗಳನ್ನೆಲ್ಲ ರಿಯಲ್ ಅಲ್ಲ ಅಂದಮೇಲೆ ಇದು ವೈಟ್ ಪೆಟ್ಲಿದ್ದಾಗ ಲೆಕ್ಕ ಅವೆಲ್ಲ ಕೂಡ ಸ್ವರೂಪಕ್ಕೆ ಬರೋದಿಲ್ಲ. ಅನ್ಯದಿತಿ ಭೇದಾಭೇದವು ಆನಂದಾದಿ ದ್ವೈವಿಧ್ಯಂಚ. ಗುಣಗಳಿಗೂ ದೇವರಿಗೂ ಭೇದಾಭೇದನೂ ಇಲ್ಲ, ಆದರೆ ಎರಡು ವೆರೈಟಿಗಳೂ ಇಲ್ಲ. ಶುದ್ಧ ಆನಂದ ಅಶುದ್ಧ ಆನಂದ ಎರಡು ಭಾಗ ಇಲ್ಲ. ಅತ ಏಕೇನ ಪರಮಾತ್ಮನ ಅತ್ಯಂತ ಅಭಿನ್ನತ್ವ. ಯಾತಕ್ಕೆ ಅಂದರೆ ಒಬ್ಬ ಪರಮಾತ್ಮನೇ ಇರೋದು, ಎಲ್ಲ ಗುಣಗಳು ಅವನ ಅಭಿನ್ನವಾಗಿವೆ ಎಂಬುದು ವಿಶೇಷ. ಕಥಂ ತರ್ಹಿ ಆನಂದ ಆನಂದಂ ಬ್ರಹ್ಮಣ ಇತ್ಯಾದಿ ಸಂಬಂಧ ವ್ಯವಹಾರ ಗುಣೇಶು ಬಹುವಚನ ವ್ಯವಹಾರ ಗುಣಿನಿ ಏಕವಚನಂ ಶಬ್ದಾನಾಂ ಅಪರ್ಯಾಯತ್ವಂಚ ಇತ್ಯತಃ ಸ್ವರೂಪೇಪಿ ಇತಿ. ಈಗ ಮತ್ತೆ ಕೆಲವು ಪ್ರಶ್ನೆಗಳು ಬಂತು. ದೇವರಿಗೂ ದೇವರ ಗುಣಗಳಿಗೂ ಅತ್ಯಂತ ಭೇದ ಅಂತ ಹೇಳಿದೆ. ಹಾಗಿದ್ದರೆ ಪ್ರಾಬ್ಲಮ್ ಬರುತ್ತೆ ಅಂದ ಅವನಿಗೆ. ಏನ್ ಪ್ರಾಬ್ಲಮ್ ಬರುತ್ತೆ, ಕಥಂ ತರ್ಹಿ ಆನಂದಂ ಬ್ರಹ್ಮಣ ಇತ್ಯಾದಿ ಸಂಬಂಧ ವ್ಯವಹಾರ. ಬ್ರಹ್ಮನ ಆನಂದ ಅಂತ ಕರೀತೀರಿ, ಬ್ರಹ್ಮನೇ ಆನಂದವಾದಾಗ ಬ್ರಹ್ಮನ ಆನಂದ ಅಂತ ಯಾಕೆ ಕರೀತೀರಿ? ಹಾಗಿದ್ರೆ ಬ್ರಹ್ಮನ ಆನಂದ ನನ್ನ ಮನೆ ಅಂತ ಹೇಳಿದಾಗ ಮನೆಗೂ ನಮಗೂ ಏನು ಸಂಬಂಧ? ಭೇದ. ಸೊ ಬ್ರಹ್ಮನ ಆನಂದ ಅಂತ ಕರೆದಾಗ ಬ್ರಹ್ಮನಿಗೂ ಆನಂದಕ್ಕೆ ಏನು ಸಂಬಂಧ? ಭೇದ ಅಂತ. ಹಾಗೆ ವ್ಯವಹಾರ ಯಾಕೆ ಮಾಡ್ತೀರಿ? ಮೊದಲೇ ಪ್ರಶ್ನೆ. ಎರಡನೇದು, ಗುಣೇಶು ಬಹುವಚನ ವ್ಯವಹಾರ. ಎಲ್ಲ ಗುಣಗಳು ಒಂದೇ ಅಂತ ಹೇಳಿದ ಮೇಲೆ ಗುಣಗಳು ಅಂತ ಯಾಕೆ ಕರೀತೀರಿ? ಗುಣ ಅಂತ ಅಷ್ಟೇ ಕರೀರಿ. ದೇವರು ನಾರಾಯಣ ಅಂತ ಒಂದು ಯಾಕೆ ಕರೀತೀರೋ ಗುಣ ಅಂತ ಅಷ್ಟೇ ಕರೀರಿ. ಅನಂತ ಗುಣ ಅಂತ ಯಾಕೆ ಕರೀತೀರಿ? ಎರಡನೇ ಪ್ರಶ್ನೆ. ಗುಣಿನಿ ಏಕವಚನ, ಅದೇ ರೀತಿಯಲ್ಲಿ ಪರಮಾತ್ಮ ಒಂದು ಅನಂತ ಗುಣ ಇದ್ದಾನೆ ಅಂತ ಹೇಳೋದು, ಅನಂತ ರೂಪ ಅನ್ನೋದು ಏಕವಚನ ಕರೆಯೋದು. ಏಕ ಸಿಂಗನರು ಉಪಯೋಗಿಸ್ಬಾರ್ದು ಹಾಗಿದ್ರೆ, ಬಹುವಚನ ಉಪಯೋಗಿಸ್ಬೇಕು. ಶಬ್ದಾನಾಮ್ ಅಪರ್ಯಾಯತ್ವ, ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಅಭೇದ. ಸೊ ಆನಂದ ಅಂದ್ರೂ ಒಂದೇ, ಆನಂದಿ ಅಂದ್ರೂ ಒಂದೇ. ಆಮೇಲೆ ಪರಮಾತ್ಮನ ಜ್ಞಾನನೂ ಪರಮಾತ್ಮನೇ, ಆನಂದನು ಪರಮಾತ್ಮನೇ, ಪರನು ಪರಮಾತ್ಮನೇ ಅಂದಮೇಲೆ ದಾನ ಎಜಿಕೊಟ್ಟು ಆನಂದ ಎಜಿಕೊಟ್ಟು ಫಲ ಎಜಿಕೊಟ್ಟು ಏನಾಯ್ತು ಅಲ್ಲಿಗೆ ಸಿನಾಯಮ್ಸ್ ಆಯ್ತು ಆಗಿದ್ರೆ, ಅದು ಬೇರೆ ಬೇರೆ ಅಂತ ಯಾಕೆ ಹೇಳ್ತೀರಾಗಿದ್ರೆ ಇಷ್ಟು ಪ್ರಶ್ನೆ ತಂದ್ರು ಮುಂದಕ್ಕೆ ಅರ್ಥ ಆಯ್ತಾ? ಇದು ಉತ್ತರ ಕೊಡಕ್ಕೆ ಬರಲಿಲ್ಲ ಅಂತ ಬಿಡೋರು ಏನು ಮಾಡಿಬಿಟ್ಟಿದ್ರು? ಭೇದ ಅಂತ ಹೇಳ್ಬಿಟ್ಟಿದ್ರು. ಉತ್ತರ ಕೊಡಕ್ಕೆ ಬರೆದಾಗ ಏನು ಮಾಡೋದೀಗ? ಅಭೇದ ಅಂದ್ರೆ ಪ್ರಾಬ್ಲಮ್ ಬರುತ್ತಾನೆ, ಅಭೇದ ಒಪ್ಪಿಟ್ಬಿಟ್ಟಾಯ್ತು ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ. ಭೇದ ಒಪ್ಪಿನ ಏನು ಪ್ರಾಬ್ಲಮ್ ಮಾಡಿದ್ದಾರೆ ಈಗಾಗಲೇನೆ? ದೇವರಿಗೂ ದೇವರ ಗುಣಗಳು ಭೇದ ಒಪ್ಕೊಂಡ್ಬಿಟ್ರೆ ದೇವರು ಏನಾಗ್ಬಿಡ್ತಾನಾಗ? ನಮ್ಮಂತೆ ಆಗ್ತಾನೆ, ಏನು ಉಪಯೋಗ ಇಲ್ಲ ದೇವರಿಗೆ. ಸಾಲ್ವ್ ಮಾಡ್ಬೇಕೀಗ. ಸಾಲ್ವ್ ಮಾಡೋಕ್ಕೆ ಯಾರಿಗೂ ಆಗಿರಲಿಲ್ಲ, ಆಚಾರದೆಲ್ಲ ಸಾಲ್ವ್ ಮಾಡ್ತಾರೆ. ಗುಣಿನ ಏಕವಚನ ಶಬ್ದಾನಾಂ ಅಪರ್ಯಾಯತ್ವಂಚ ಇತ್ಯತಃ ಸ್ವರೂಪೇಪಿ. ಆಚಾರ ಒಂದು ಮಾತು ಅರ್ಥ ಆಗ್ಬೇಕಾದ್ರೆ ಎಷ್ಟು ಪ್ರಶ್ನೆ ಇರಬೇಕು ಅಂತ ಟೀಕಾರ ಬಿಡಿಸಿ ತೋರಿಸ್ತಾರೆ. ಇಷ್ಟೆಲ್ಲ ಮನಸ್ಸಲ್ಲಿ ಇದ್ರೆ ಮುಂದಿನ ಮಾತು ಅರ್ಥ ಆಗುತ್ತೆ. ಸ್ವರೂಪೇಪಿ ವಿಶೇಷೋಸ್ತಿ ಸ್ವರೂಪತ್ವವದೇವತು. ಸ್ವರೂಪ ಆದರೂ ಒಂದು ವಿಶೇಷ ಅಂತ ಒಪ್ಕೊಂಡಿದ್ದೇವೆ, ಇದು ಇಂಪಾರ್ಟೆಂಟ್. ವಿಶೇಷ ಒಪ್ಕೊಳ್ಳದೆ ಇದ್ದವರು ಉತ್ತರ ಕೊಡಕ್ಕೆ ಬರೋದಿಲ್ಲ. ವಿಶೇಷ ಆದರೆ ಏನದು? ಭೇದ ಇಲ್ಲದ ಕಾಲಕ್ಕೂ ಕೂಡ ಭೇದ ಇದ್ದಂತೆ ವ್ಯವಹಾರ ಮಾಡೋದಕ್ಕೆ ಏನಂತ ಕರೀತಾರೆ? ವಿಶೇಷ. ನೆನಪಿರಬೇಕು, ಅಭೇದೇ ಭೇದ ವ್ಯವಹಾರ. ಅದನ್ನೇನು ಭೇದ ವ್ಯವಹಾರ ನಿರ್ವಾಹಕ ವಿಶೇಷ. ಅಭೇದೇಪಿ ಭೇದ ವ್ಯವಹಾರ ನಿರ್ವಾಹಕ ವಿಶೇಷ. ಭೇದ ಇಲ್ಲದೆ ಹೋದಾಗಲೂ ಕೂಡ ಭೇದ ಇದ್ದಂತೆ ಮಾಡೋದು ವ್ಯವಹಾರ ಮಾಡೋದಕ್ಕೆ ಏನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ವಿಶೇಷೋ ನಾಮ ಕಾಚನ ವಸ್ತುನಃ ಶಕ್ತಿ. ಟೀಕಾರೆ ಬರೆದ ಅರ್ಥ ಇದು. ಸ್ವರೂಪೇಪಿ ವಿಶೇಷೋಸ್ತಿ ಸ್ವರೂಪತ್ವವದೇವತು. ವಿಶೇಷ ಎಂಬುದು ವಸ್ತುವಿನಲ್ಲಿರ್ತಕ್ಕಂಥ ಒಂದು ವಿಚಿತ್ರವಾದ ಶಕ್ತಿ. ಅದು ಏನದು ಅಂದರೆ, ತತ್ ಸಂಭಾವನಾರ್ಥಂ ದುಷ್ಟಾಂತಮಃ ಸ್ವರೂಪತ್ವವದೀತಿ. ಸ್ವರೂಪತ್ವ ಹೇಗೋ ಹಾಗೆ. ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದ ಆಚಾರ್ಯರು. ಉದಾಹರಣೆಗೆ ಘಟ, ಘಟತ್ವ ಇದೆ. ಘಟತ್ವ ಎಂಬುದು ಎಲ್ಲಿದೆ ಘಟದಲ್ಲಿ? ಘಟತ್ವ ಎಂಬುದು ಘಟದ ಏನದು? ಸ್ವರೂಪ. ಆದರೆ ಘಟ ಘಟತ್ವ ಅಂತ ಕರಿತೀವಿ. ಮತ್ತೆ ಘಟಕ್ಕೂ ಘಟತ್ವಕ್ಕೂ ಏನಿಲ್ಲ, ವ್ಯತ್ಯಾಸ ಇಲ್ಲ. ಅದು ಏನಂತ ಕರಿತೇವೆ ನಾವೀಗ? ಭೇದ ತೋರಿಸ್ತೇವೆ. ಅದರಿಂದ ಏನಂತ, ಇದು ವ್ಯವಹಾರ ಮಾಡೋದಕ್ಕೆ ಏನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಅದನ್ನ ಹೇಳಿ, ಘಟತ್ವ ಅನ್ನೋದು ಏನದು? ಅಲ್ಲ ಅಲ್ಲ, ಅದು ಬೇರೆ. ಘಟಾಭಾವಕ್ಕೆ ಪ್ರತಿಯೋಗಿ ಅಂದರೆ ಘಟ. ಘಟ ಅದು ಏನಂತ ಕರಿಬೇಕು? ಘಟದ ಧರ್ಮ ಅಷ್ಟೇ. ಘಟ ವಸ್ತು, ಅದರ ಧರ್ಮ. ಧರ್ಮ ಅಂದ್ರೆ ಏನು? ಪ್ರಾಪರ್ಟಿ. ಹಾಲು ಅದರ ಬಣ್ಣ. ಎರಡನೇ ಏನದು? ಎರಡು ಒಂದೇ, ಹಾಲು ಇಟ್ಕೊಂಡು ಹಾಲಿನ ಬಣ್ಣನೇ. ಬಟ್ ನಾವೇನಂತ ಕರಿತೇವೆ? ಹಾಲಿನ ಬಣ್ಣ ಅಂತ ಕರಿತೇವೆ. ಆಸ್ ಇಫ್ ದೇರ್ ಇಸ್ ಡಿಫರೆನ್ಸ್. ಆ್ಯಕ್ಚುಲಿ ಏನಲ್ಲಿ ಡಿಫರೆನ್ಸ್ ಇಲ್ಲೇ ಇಲ್ಲ. ಆ ಡಿಫರೆನ್ಸ್ ಇಲ್ಲದ ಕಾಲಕ್ಕೆ ಡಿಫರೆನ್ಸ್ ಇದ್ದಾಗ ಮಾತಾಡೋದಕ್ಕೆ ಏನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಅದೇನದು ಅಂದರೆ, ವಿಶೇಷವು ನಾಮ ಕಾಚನ ವಸ್ತುನಃ ಶಕ್ತಿ. ನಹಿ ಸ್ವರೂಪೇ ಸ್ವರೂಪತ್ವ ನಾಮ ಭಿನ್ನೋ ಧರ್ಮೋಸ್ತಿ. ಸ್ವರೂಪದ ಸ್ವರೂಪ, ಸ್ವರೂಪವೇ ಸ್ವರೂಪತ್ವ. ಆದರೂ ಕರೆಯೋದೇನಂತ? ಸ್ವರೂಪತ್ವ ಅಂತ ಕರೀತೇವೆ. ಸ್ವಸ್ಯ ರೂಪಂ ಸ್ವರೂಪಂ ಭಿನ್ನೋ ಧರ್ಮೋಸ್ತಿ. ವಸ್ತುವಿನ ಸ್ವರೂಪವೇ ಅದರ ಸ್ವರೂಪತ್ವನಾಗಿದೆ, ಆದರೂ ವಸ್ತುವಿನ ಸ್ವರೂಪತ್ವ ಅಂತ ಹ್ಯಾಕ್ ಕರಿತೇವೋ ಹಾಗೆ. ಅಸ್ತಿತ್ಯ ತ್ವಪ್ರತ್ಯಯ, ತ್ವಾ ಪ್ರತ್ಯಯ ಸೇರಿಸಿದ್ದಾರೆ. ಸ್ವರೂಪ ಇಜಿಕೊಟ್ಟು ಸ್ವರೂಪತ್ವ ಆದರೂ ಕೂಡ ತ್ವ ಅಂತ ಸೇರಿಸಿ ಮಾತಾಡ್ತೇವೆ. ನಚಾಸೋ ನಿರ್ವಿಷಯ, ಅಪ್ರಯೋಗ ಸಂಪ್ರಸಂಗ. ತ್ವ ಅನ್ನೋದಕ್ಕೆ ವಿಷಯ ಇದೆ, ಯಾಕೆ ಇಲ್ಲದ ಪ್ರಯೋಗನೇ ಮಾಡ್ತಿರಲಿಲ್ಲ ನಾವು. ಅಥವಾ ಅಸ್ತಿ ತತ್ ಪ್ರವೃತ್ತವು ಕಿಮಪಿ ನಿಮಿತ್ತ. ಈ ರೀತಿಯಾದ ವಸ್ತುವಿನಲ್ಲಿ ನಾವು ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಹೇಳೋದಕ್ಕೆ ಏನೋ ಒಂದು ಕಾರಣ ಇದೆ. ಅದಕ್ಕೇನಂತ ಕರೀತಾರೆ? ಸಯೇವ ವಿಶೇಷ. ಟೀಕಾರೆ ಬಹಳ ಸ್ಪಷ್ಟವಾಗಿ ಬರೋದ ಅಂಶ ಇದೆ. ಇವೆಲ್ಲ ಸುಧಾರಿಗಳಿಗೆ ಬಹಳ ಮುಖ್ಯ. ಇವು ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ತಕ್ಷಣ ಅರ್ಥ ಆಗುತ್ತೆ. ವಿಶೇಷೋ ನಾಮ ಕಾಚನ ವಸ್ತುನಃ ಶಕ್ತಿ. ತತ್ ಸಂಭಾವನಾರ್ಥಂ ದುಷ್ಟಾಂತಮಃ ಸ್ವರೂಪತ್ವವದಿತಿ. ನಹಿ ಸ್ವರೂಪೇ ಸ್ವರೂಪತ್ವಂ ನಾಮ ಭಿನ್ನೋ ಧರ್ಮೋಸ್ತಿ. ಅಶ್ಚಿತ ತ್ವಪ್ರತ್ಯಯ ನಚಾಸೋ ನಿರ್ವಿಷಯ ಅಪ್ರಯೋಗ ಸಂಸಂಗಾತ್ ಅಥೋ ಅಸ್ತಿ ತತ್ ಪ್ರವೃತ್ತೌ ಕಿಮಪಿ ನಿಮಿತ್ತಂ ಸಯೇವ ವಿಶೇಷ. ವಿಶೇಷ ಅಂದ್ರೆ ಅದೇ. ಏವಂ ಅನ್ಯತ್ರಾಪಿ ವೇದಿತವ್ಯಂ ಇತಿ. ಇದೇ ರೀತಿಯೇ ಅನ್ಯತ್ರಾಪಿ ಹಿಂದೆ ಹೇಳಿದ್ದಾರೆ ತತ್ವವಿವೇಕದಲ್ಲಿ. ನೆನಪಿದೆಯಾ? ವಸ್ತುವಿಗೂ ಅದರ ಗುಣಗಳಿಗೂ ಧರ್ಮಗಳಿಗೂ ಸಂಬಂಧ ಏನು ಅಂತ ಪ್ರಶ್ನೆ. ಅದಕ್ಕೆ ಮೊದಲನೇ ಪ್ರಶ್ನೆ ಏನು? ವಸ್ತುಗಳಿಗೆ ಎರಡು ವಿಧ ಧರ್ಮ ಇರಬಹುದು. ಒಂದು ಸ್ವಾಭಾವಿಕ, ಇನ್ನೊಂದು ಅಸ್ವಾಭಾವಿಕ. ಸ್ವಾಭಾವಿಕ ಅಂದ್ರೆ ಏನೋ? ಯಾವ ದ್ರವ್ಯ ಭಾವಿ. ವಸ್ತು ಇರೋವರೆಗೂ ಇದ್ರೆ ಅಂತ ಕರೀತಾರೆ, ಅದು ಸ್ವಾಭಾವಿಕ. ವಸ್ತು ಇದ್ದಾಗ ಸ್ವಲ್ಪ ಆಮೇಲೆ ಹೋಗಿಬಿಟ್ರೆ ಅಂತ ಕರೀತಾರೆ, ಅದು ಖಂಡಿತ ಭೇದ. ಯಾವ ದ್ರವ್ಯ ಭಾವಿ ಧರ್ಮ ಅದು. ಆಮೇಲೆ ಪ್ರಶ್ನೆ ಉತ್ತರ ಕೊಟ್ಟರು. ತತ್ವವಿವೇಕದ ಕೊನೆಯ ಭಾಗ ಅದು ಏನಂತ ಹೇಳಿದ್ರು? ಅಂತ ಹೊತ್ತಿನಲ್ಲಿ ವಸ್ತುವಿಗೂ ಅದರ ನಿತ್ಯ ಧರ್ಮಗಳಿಗೂ ಏನು ಸಂಬಂಧ? ಅಭೇದ. ಭೇದ ವ್ಯವಹಾರ ಮಾಡದೆ ಅದಕ್ಕೆ ವಿಶೇಷದಿಂದ. ವಸ್ತುವಿಗೂ ಅದರ ಅನಿತ್ಯ ಧರ್ಮಗಳಿಗೆ ಏನು ಸಂಬಂಧ? ಭೇದನೆ. ಆದರೆ ವ್ಯವಹಾರ ಮಾಡೋಕ್ಕೆ ಏನು ಉಪಯೋಗಿಸ್ತೇವೆ? ಭೇದಾಭೇದ. ಇದು ಗೊತ್ತಾಯ್ತಾ? ಎರಡು ಅಂಶವನ್ನು ಹೇಳಿದ್ದಾರೆ, ನೆನ್ಪಿಟ್ಕೊಂಡ್ಬಿಟ್ರೆ ಸ್ಪಷ್ಟ ತಿಳಿಯುತ್ತೆ. ಇವ ಯಾವಾಗಲೂ ದೇವರಲ್ಲಿ ಎರಡು ಧರ್ಮಗಳಿಲ್ಲ. ನಮ್ಮಲ್ಲಿ ಏನಿದೆ? ಎರಡು ಧರ್ಮಗಳಿದೆ. ಅದು ದೇವರಲ್ಲಿ ಎಲ್ಲ ಧರ್ಮಗಳು ನಿತ್ಯನೇ. ಬ್ರಹ್ಮದೇವರಲ್ಲೂ ಕೂಡ ಎರಡು ಧರ್ಮ ಇದೆ. ಅವರಿಗೂ ಎರಡು ದೇಹ ಇದೆ, ಸ್ವರೂಪ ದೇಹ ಬಾಹ್ಯ ದೇಹ ಅಂತೇಳಿ. ಲಕ್ಷ್ಮೀನಾರಾಯಣರಿಗೆ ಮಾತ್ರ ಏನದು ಹೊರಗಿನ ಧರ್ಮ ಅಂತ ಇಲ್ಲೇ ಇಲ್ಲ, ಬರೀ ನ್ಯಾಚುರಲ್ಲೇ. ಇದು ವಿಶೇಷ. ಅದಕ್ಕೆ ದೇವರಿಗೂ ದೇವರ ಎಲ್ಲಾ ಗುಣಗಳಿಗೂ ಏನು ಹೇಳಬೇಕು? ಅಭೇದವನ್ನೇ ಹೇಳಬೇಕು. ಭೇದ ವ್ಯವಹಾರಕ್ಕೆ ಏನು ಹೇಳಬೇಕು? ವಿಶೇಷ ಹೇಳಬೇಕು ಅಷ್ಟೇ. ಏವ ಮನ್ಯತ್ರಾಪಿ ವೇದಿತವ್ಯ ಬಿತಿ ಅಸ್ತೇವ ಇತಿ ಸಂಬಂಧ ತೇನ ಪ್ರಮಾಣವತ್ತಾಂ ಸೂಚಯಿತಿ. ಅಭೇದ ಭೇದ ಹೇಳ್ಬೇಕಾರೆ ಏನು ಮಾಡಬೇಕು? ನಾವಾಗ ಈ ಬೈಕು ಇದು ಎರಡು ಬೇರೆ, ಅದಕ್ಕೆ ತೆಗೆದು ತೋರಿಸ್ತೇವೆ ಎರಡು ಬೇರೆ ನೋಡಿದ್ಯಾ ಅಂತ ಹೇಳ್ಬಿಡ್ತೇವೆ. ತೋರಿಸಿ ಆಯ್ತಿದ್ರಿ ಈಗ. ಆದರೆ ಹಾಲಿನ ಬಣ್ಣ ತೋರ್ಸಕ್ಕೆ ಬರೋದಿಲ್ಲ ನಮಗೀಗ ನೋಡಿದ್ರೆ. ಬಿಳಿ ಬಣ್ಣ ಬೇರೆ ತೆಗೆದು ತೋರಿಸಿ ನೋಡೋಣ ಅಂತ ಹಾಲಿನಿಂದ ತೆಗೆದು ತೋರ್ಸಕ್ಕೆ ಬರೋದಿಲ್ಲ. ಏನರ್ಥ ಅದಕ್ಕೆ? ಅಭೇದ ಅಂತ ಅರ್ಥ ಆಯ್ತಾ? ಎಲ್ಲಿ ಭೇದವನ್ನು ಸಪರೇಟ್ ಮಾಡಿ ತೋರ್ಸಕ್ಕೆ ಬರುತ್ತೋ ಅದು ಭೇದ, ಇಲ್ಲಿ ತೋರ್ಸಕ್ಕೆ ಬರೋದಿಲ್ಲೋ ಅದೇನದು ಅದು ಅಭೇದ. ಸರಿಯಾಗಿ ಗುರ್ತಿಟ್ಕೋಬೇಕು. ಸುಮ್ಮನೆ ಭೇದ ಅಭೇದ ಅಂತೇಳಿ ಬಾಯಿ ಪದಗಳಲ್ಲ, ಆ್ಯಕ್ಚುಲಿ ಅನುಭವದಿಂದ ಅರ್ಥ ಮಾಡ್ಕೊಂಡು ಬಿಟ್ರೆ ಎಲ್ಲಿ ಭೇದ ಹೇಳ್ಬೇಕಲ್ಲ ಅಭೇದ ಹೇಳ್ಬೇಕು ಗೊತ್ತಾಗುತ್ತೆ. ಆದಿಪದೇನ ಜಾತ್ಯಾದಿ ಗ್ರಹಣ ಹೇಳಿಲ್ಲ. ಬಿಳಿ ಬಟ್ಟೆ ಕಪ್ಪತ್ತಿದೆ, ಚೆನ್ನಾಗಿ ತೊಳೆದ ಹೋಗ್ಬಿಡ್ತದೆ. ಕರಿ ಬಟ್ಟೆ ಚೆನ್ನಾಗಿ ಹೋಗದ, ಅವ ಇನ್ನೂ ಕರಿ ಬೆಳ್ಳ ಕಾಣುತ್ತೆ, ಇನ್ನೂ ಜೋರಾಗಿ ಕಾಣುತ್ತೆ ಕಪ್ಪಾಗಿ. ಯಾತಕ್ಕೆ ಹೋಗ್ಲಿಲ್ಲ ಅದು? ಅದರೊಳಗೆ ಇದೆ. ಈ ಬಿಳಿ ಮೇಲೆ ಹತ್ತಿತ್ತು ಹೋಯ್ತು, ಕಪ್ಪಟ್ಟಿಲಿ ಕಪ್ಪು ಒಳಗೆ ಇದೆ, ಆದ್ರಿಂದ ಹೋಗ್ಲಿಲ್ಲ. ಆದ್ರೂ ಕೂಡ ಶುದ್ಧ ಆಯ್ತು ಅಂತ ಕರಿತೇವೆ. ಮತ್ತೆ ಶುದ್ಧವಾಯ್ತು, ಮೊದ್ಲು ಏನೋ ಕೊಳಕಾಗಿತ್ತಲ್ಲ. ಈಗ ಬಿಳಿ ಬಟ್ಟಿ ಕಪ್ಪು ಹತ್ತಿದ್ರೆ ಕೊಳಕು, ಕಪ್ಪಟ್ಟಿ ಬಿಳಿ ಹತ್ತಿದ್ರೆ ಕೊಳಕು. ಹೌದಲ್ಲ, ಕಪ್ಪು ಸೀರೆ ಬೇಳೆ ಒಳಗಾಗಿರ್ತಾರೆ, ಪೇಂಟ್ ಹಚ್ಚಿಬಿಡುತ್ತೆ. ಏನ್ ಮಾಡ್ತಾರೆ ಅದನ್ನ? ಛೇ, ಒಳಗಾಯ್ತು ಅಂತ ಹೇಳ್ತಾರೆ. ಬಿಳಿ ಆಯ್ತು ಸಂತೋಷ ಪಡೋದಿಲ್ಲ. ಯಾಕೆ? ಬಿಳಿ ಕಪ್ಪೆ ಇರಬೇಕು, ಬಿಳಿ ಬಿಳಿನೇ ಇರಬೇಕು. ಅದೇ ರೀತಿ ಸಹಜ ಆಯ್ತು, ಸಹಜವಾದ ಧರ್ಮಗಳು ಸಹಜವಾಗಿ ಉಳಿಬೇಕು. ಸ್ತುಶಬ್ದೇನ ಅಸ್ತೇವ ಇತಿ ಸಂಬಂಧ ತೇನ ಪ್ರಮಾಣವತ್ತಾಂ ಸೂಚಯತಿ ಯಥೋಕ್ತಂ ಏನ ಪ್ರತ್ಯಕ್ಷ ಸಿದ್ಧೇನ ಇತ್ಯಾದಿ. ಇದರಿಂದ ಇನ್ನೊಂದು ವಿಶೇಷ ಏನಿದೆ ಅಂದರೆ ತೂ ಅಂತ ಪದ ಹಾಕಿದ್ದಾರೆ. ಏನೇ ಅಂತಕ್ಕೆ ಅಸ್ತೇವ ಅಂತ ಅರ್ಥ. ಅಸ್ತೇವ ಇದ್ದೇ ಇದೆ, ವಿಶೇಷ ಅಂಬುದು ಇದ್ದೇ ಇದೆ. ಇದ್ದೇ ಇದೆ ಅಂತ ಹೇಳಿದ್ರಿಂದ ಪ್ರಮಾಣ ಇದೆ ಅಂತ ಅರ್ಥ. ಯಥೋಕ್ತಂ ಏನ ಪ್ರತ್ಯಕ್ಷ ಸಿದ್ಧೇನ ಇತ್ಯಾದಿ. ಆಚಾರ್ಯ ಬೇರೆ ಕಡೆ ಹೇಳಿದ್ದಾರೆ, ಪ್ರತ್ಯಕ್ಷ ಅನುಭವ ಸಿದ್ಧವಾದ ವಿಚಾರ ಇದೆ. ಸೊ ಎಲ್ಲೆಲ್ಲ ಆಧಾರ ಹುಡ್ಕಕ್ಕೆ ಹೋಗಬೇಡಿ. ನಿತ್ಯಜೀವನ ಹೇಳ್ತಿರೋದೇ ಹಾಗೆ, ನಾವು ನಾನು ಅಂತ ಹೇಳ್ತೇವೆ, ನನ್ನ ಅಂತ ಉಪಯೋಗಿಸ್ತೇವೆ. ಅದರಲ್ಲಿ ಕಾರಣನೇ ವಿಶೇಷ ಒಪ್ಕೊಂಡಿದ್ರೆ ಮಾತ್ರ ಸಾಧ್ಯ. ವ್ಯವಹಾರ ಸಂಬಂಧಾದಿ ವಿಷಯ ಭೇದಾಭಾವೇಪಿ ತೇನೈವ ವ್ಯವಹಾರಸ್ಯ ಸರ್ವತಃ ಇತಿ ಪರಮೋಪನಿಷದಿ. ಅದಕ್ಕೇನಂತ ಹೇಳ್ತಾ ಇದ್ದ, ಭೇದಾಭಾವೇಪಿ ಸ್ವರೂಪತ್ವದೇವತು ಸ್ವರೂಪೇಪಿ ವಿಶೇಷೋಸ್ತಿ. ಓದ್ಕೋಬೇಕು ಸೇರಿಸಿಕೊಂಡು. ತೇನೈವ ವ್ಯವಹಾರಸ್ಯ ಸರ್ವತಃ, ವಿಶೇಷದಿಂದನೇ ಇಂಥ ಸಮಯದಲ್ಲಿ ವ್ಯವಹಾರ ನಡೀತಾರೆ, ವಿಶೇಷದಿಂದನೇ ಅಂತೇಳಿ ಪರಮೋಪನಿಷತ್ ಹೇಳ್ತಾ ಇದೆ. ಇದು ಹೊಸ ಕಾನ್ಸೆಪ್ಟು, ಉಪನಿಷತ್ ಹೇಳಿದ ಕಾನ್ಸೆಪ್ಟ್, ಜಗತ್ತೆಲ್ಲ ಮರೆತು ಬಿಟ್ಟಿತ್ತು. ಅದನ್ನ ಆಚಾರ ತೋರಿಸಿಕೊಟ್ರು. ಅಭಿನ್ನತ್ವಾದಿತಿ ಯಥಾ ಅದ್ವೈತವಾದಿ ನಾಂ ಮತೆ ಜೀವಬ್ರಹ್ಮಣೋ ಅಭಿನ್ನತ್ವ ಅಭೇದ ಇತಿ ಪರ್ಯಾಯ ಶಬ್ದವಾಚ್ಯಂ ವಸ್ತು ತಾ ಬ್ರಹ್ಮಣೋ ಭೇದವರ್ಜಿತಂ ಅಭಿನ್ನತ್ವ ಅಭೇದಶ್ಚ ಯಥಾಭೇದ ವಿವರ್ಜಿತಂ. ನೋಡಿ, ಭೇದ ಒಪ್ಪರು ನೀವು ಅಂತ ಹೇಳಿದ್ರೆ ಅಭೇದ ಒಪ್ಪರು ಒಪ್ಪಲೇಬೇಕು. ಅದನ್ನು ಅಭೇದಕ್ಕೆ ಏನಂತ ಹೇಳ್ಬೇಕೀಗ? ಅಭಿನ್ನ ಅಭಿನ್ನ ಅಭಿನ್ನತ್ವ ಕರಿಬೇಕು. ಸೊ ಅಭೇದ ಒಪ್ಪರು ಕೂಡ ವಿಶೇಷ ಒಪ್ಪಬೇಕು, ಭೇದ ಒಪ್ಪರು ವಿಶೇಷ ಒಪ್ಪಬೇಕು. ಭೇದ ಒಪ್ಪೋದು ಅಂದ್ರೇನೋ, ದ್ವೈತ ಮತ್ತು ಜೀವಬ್ರಹ್ಮರಿಗೆ ಭೇದ ಒಪ್ಪರು ವಿಶೇಷ ಒಪ್ಪಬೇಕು. ಅದೇ ರೀತಿ ಜೀವಬ್ರಹ್ಮರಿಗೆ ಅಭೇದ ಒಪ್ಪರು ವಿಶೇಷ ಒಪ್ಪಲೇಬೇಕು. ವಿಶೇಷ ಒಪ್ಪದೇ ಹೋಗ್ಬಿಟ್ರೆ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಭಿನ್ನತ್ವ ಅಭೇದಶ್ಚ ಯಥಾ ಭೇದ ವಿವರ್ಜಿತಂ, ಬ್ರಹ್ಮಣೋ ಭೇದವರ್ಜಿತಂ. ಅಭಿನ್ನ ಅಂದ್ರೂ ಒಂದೇ, ಅಭೇದ ಅಂದ್ರೂ ಒಂದೇ, ಅಭಿನ್ನತ್ವ ಅಂದ್ರೂ ಒಂದೇ, ಅಭೇದ ಅಂದ್ರೂ ಒಂದೇ. ಎರಡು ಪದಗಳು ಬೇರೆ ಬೇರೆ, ಒಂದೇ ವಿಷಯ ಹೇಳ್ತಿರೋದು. ಅದಕ್ಕೇನಂತ ಹೇಳ್ಬೇಕಾಗ? ವಿಶೇಷ ಅಂತ ಹೇಳಲೇಬೇಕು. ಶಶಬ್ದೇನ ಗುಣಗುಣಿ ಭೇದವಾದಿ ನಾಂ ಮತೆ ಯಥಾ ಸ ಭೇದೋ ಭೇದಿಭ್ಯಾಂ ಭೇದವರ್ಜಿತ ತಥಾ ಭೇದಾಭೇದವಾದಿ ಮತೆ ಯಥಾ ಭೇದಾಭೇದೌ ಭೇದಾಭೇದಿನೋಹೋ ಭೇದವರ್ಜಿತೌ ಇತಿ ಸಮುಚ್ಚಯನೋತಿ. ಭೇದವಾದಿಗಳಲ್ಲಿ ಭೇದ ಮತ್ತು ಭೇದ ಹೊಂದಿರೋ ಭೇದಿ ಎರಡಕ್ಕೂ ಭೇದ ಹೇಗಿಲ್ವೋ ಹಾಗೆ, ಭೇದಾಭೇದ ಒಪ್ಪ ಪಕ್ಷದಲ್ಲಿ ಭೇದಾಭೇದೋ ಭೇದಾಭೇದಿನೋಹೋ ಭೇದವರ್ಜಿತೋ ಇತಿ ಸಮುಚ್ಚಯನೋತಿ. ಈ ರೀತಿ ದೃಷ್ಟಾಂತ ಕೊಡೋದ್ರಿಂದ ಚತುರ್ಥ ಪಕ್ಷೋಪಿ ಅತ್ರೈವ ಅಂತರ್ಭೂತ. ಯಾವ ಪಕ್ಷ ಹೇಳಿದ್ರು ಕೂಡ ವಿಶೇಷ ಒಪ್ಪದೇನೆ ಯಾವ ಪಕ್ಷನೂ ಹೇಳಕ್ ಬರೋದಿಲ್ಲ, ವಿಶೇಷ ಒಪ್ಪಲೇಬೇಕು ಅಂತ ತಿಳಿಸಿದ್ದೆ. ಪೃಥಕ್ ವ್ಯವಹಾರಾರ್ಥ ವ್ಯವಹಾರ್ಯಂ ನಶ್ಚಾಶ್ಯಾತಿತಿ. ವ್ಯವಹಾರ್ಯಂ ಪೃಥಕ್ ಚಶ್ಯಾತ್ ಏವಂ ಸರ್ವೇ ಗುಣಾಃ ಹರೇಹೇ. ವ್ಯವಹಾರ್ಯಂ ಪೃಥಕ್ ಚಶ್ಯಾತ್ ಏವಂ ಸರ್ವೇ ಗುಣಾಃ ಹರೇಹೇ. ಅಲ್ಲಿ ನಾವು ಅಭೇದ ಇದ್ರೂ ಕೂಡ ಪ್ರತ್ಯೇಕ ಅಂತ ವ್ಯವಹಾರ ಮಾಡ್ತೇವಲ್ಲ, ಹಾಗೆ ದೇವ್ರ ಗುಣ ಬಗ್ಗೆ ಮಾತಾಡೋದು. ಆನಂದ ಅಂದ್ರೂ ದೇವರು, ಆನಂದೇ ಅಂದ್ರೆ ದೇವರು. ಆನಂದೋ ನಂದನೋ ನಂದಿ, ಆನಂದೋ ನಂದನೋ, ಆನಂದನೂ ಹೌದು ನಂದನನೂ ಹೌದು. ಭಗವಾನ್ ಭಗಃ ನಂದಿ ವರಮಾಲಿ ಹರಾಯುಧ. ಆನಂದೇ ಅಂದ್ರೂ ದೇವರೇ, ಆನಂದ ಅಂದ್ರೂ ದೇವರೇನೆ. ದೇವ್ರ ಆನಂದಕ್ಕೂ ದೇವ್ರಿಗೆ ಏನಿಲ್ಲ, ಭೇದ ಇಲ್ಲ ಅಂದ್ರೆ ಎರಡೂ ಹೇಳ್ಬೋದು. ಜ್ಞಾನ ಅಂದ್ರೂ ದೇವರು, ಜ್ಞಾನಿ ಅಂದ್ರೂ ದೇವರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತಂ ಸತ್ಯಂ ಜ್ಞಾನಂ, ಜ್ಞಾನ ಅಂದ್ರೂ ದೇವರು, ಜ್ಞಾನಿ ಅಂದ್ರೂ ದೇವರು. ದೇವರ ಜ್ಞಾನಕ್ಕೂ ದೇವರಿಗೂ ಏನು ಸಂಬಂಧ? ಅಭೇದ ಸಂಬಂಧ. ಆದ್ದರಿಂದ ಏನು ದೋಷವೂ ಇಲ್ಲ ಅಂತ ಹೇಳಿದ್ದ. ಸರ್ವೇ ಗುಣಾಹರೇ, ಎಲ್ಲ ಗುಣಗಳು ಹಾಗೇನೆ. ಯಥಾ ಜೀವಬ್ರಹ್ಮಣು ಅಭಿನ್ನತ್ವಮಿತಿ ಜೀವಬ್ರಹ್ಮಣಿ ಅಭಿನ್ನೇ ಇತ್ಯಾದಿ. ಜೀವಬ್ರಹ್ಮರ ಅಭೇದ ಹೇಳಬೇಕಾದ್ರೆ ಅವರಿಬ್ಬರು ಕೂಡ ಅಭಿನ್ನ ಅಭಿನ್ನರು ಅಂತ ಹೇಗೆ ಹೇಳ್ತೀಯೋ ಹಾಗೆ. ಯಥಾ ಗುಣಗುಣಿನೋಹೋ ಭೇದೋ ಗುಣಗುಣಿನೋ ಭಿನ್ನೋ ವಿತಿವಾ, ಅಥವಾ ಗುಣಗುಣಿಗಳಿಗೆ ಭೇದ ಇದೆ, ಗುಣಗುಣಿಗಳು ಭಿನ್ನವಾಗಿವೆ ಅಂತ ಉಪಯೋಗಿಸ್ತೀಯಲ್ಲ ಹಾಗೆ. ಇದರ ಭಗವದ್ಗೀತೆಯಲ್ಲೇ ಬಂದಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದೇವರಿಗೆ ಕಣ್ಣು ಕಾಲು ಕಿವಿ ಅಂತ ಏನೇನಿಲ್ಲ, ವ್ಯತ್ಯಾಸನೇ ಇಲ್ಲ. ಕಣ್ಣು ಕಿವಿ ಕೆಲಸ ಮಾಡ್ತದೆ, ಕಿವಿ ಕಣ್ಣು ಕೆಲಸ ಮಾಡುತ್ತೆ. ಹೀಗಾಗಿ ವ್ಯತ್ಯಾಸ, ಇದಕ್ಕೆ ಸ್ವಗತ ಭೇದ ವಿವರ್ಜಿತತ್ವ ಅಂತ ಕರೀತಾರೆ. ಇದು ಉಳಿದವರಲ್ಲದ ಖಾದ್ಯ ಇಲ್ಲ, ಕೇವಲ ನಾರಾಯಣರಿಗೆ 100%. ಅನಂತರ ಅಸ್ವಾತಂತ್ರ್ಯ ಮಹಾಲಕ್ಷ್ಮಿಗೆ, ಅನಂತರ ಮುಕ್ತರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಯಥಾ ಜೀವಬ್ರಹ್ಮಣು ಅಭಿನ್ನತ್ವ ಗುಣಗುಣಿನವು ಭಿನ್ನಾಭಿನ್ನವು ವಿಧಿವ ಏವಂ ಸರ್ವೇ ಗುಣಾ ಹರೇಹೇ ತೇನ ಅಭಿನ್ನಾ ಅಪಿ ವಿಶೇಷ ಶಕ್ತಿಯ ಗೃಹಸಂಬಂಧಿತ್ವಾದಿನ ವ್ಯವಹಾರ್ಯಾಹ. ಅದು ಉಪಸಂಹಾರ. ಏವಂ ಸರ್ವೇ ಗುಣಾಹ ಹರೇಹೇ ತೇನ ಅಭಿನ್ನಾಹ ಅಪಿ. ಈಗ ಪರಮಾತ್ಮ ಅನಂತ ಗುಣಗಳು ಕೂಡ ಪರಮಾತ್ಮನ ಸ್ವರೂಪವೇ ಆಗಿದ್ದರೂ ಕೂಡ ವಿಶೇಷ ಶಕ್ತಿಯ, ವಿಶೇಷ ಎಂಬ ಶಕ್ತಿಯಿಂದಾಗಿ ಫಲದಿಂದಾಗಿ ಸಂಬಂಧಿತ್ವಾದಿನ ವ್ಯವಹಾರ್ಯಾಹ. ಸಂಬಂಧಿ ಶಬ್ದದಿಂದ ವ್ಯವಹಾರ ಮಾಡ್ತೇವೆ ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಏನಾಗಿವೆ ಅಂದರೆ ಏನಾಗಿವೆ, ಅಭಿನ್ನವೇ ಆಗಿವೆ. ಇದು ಸಿದ್ಧಾಂತ. ಮುಂದಿನ ಪ್ರಶ್ನೆ ಬರುತ್ತೆ, ಅದು ನೇರ ಪ್ರಶ್ನೆ ಉತ್ತರ ಮತ್ತು ನಾಳೆ ನೋಡೋಣ. ಇನ್ನು ಕೊನೆ ಕೊನೆ ಘಟ್ಟ ಈಗ. ಓಂ ತೋಬೋದು, ಮೂಲ ಇದ್ಬಿಟ್ರಾಯ್ತು, ಮೂಲ ಯಾವುದಿದ್ರೆ ಸರಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉದ್ಯಂತಿ ಯಂ ಸೂರಯಃ.